ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೋ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾಃ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಪರಮ ಪವಿತ್ರವಾದ ಶ್ರೀಮನ್ ಮಹಾಭಾರತದಲ್ಲಿ ಯಾವ ರೀತಿ ಚಂದ್ರವಂಶ ಬೆಳೆದು ಬಂತು, ಅದರಲ್ಲಿ ಶಂತನುವಿನ ಮಗನಾಗಿ ಭೀಷ್ಮರು ಎಷ್ಟು ಅತ್ಯದ್ಭುತವಾದಂತಹ ಸಾಧನೆಯನ್ನು ಮಾಡ್ತಾ ಇದ್ದಾರೆ, ತಮ್ಮ ಸುದೀರ್ಘ ಅಧ್ಯಯನದ ಹಿನ್ನೆಲೆಯಲ್ಲಿ ಅವರು ಮಾಡಿದಂತಹ ತ್ಯಾಗ ವಿಶ್ವಖ್ಯಾತಿಯ ತ್ಯಾಗ ಆಯಿತು. ಅಂತಹ ತ್ಯಾಗದ ಹಿನ್ನೆಲೆಯಲ್ಲಿ ದೇವವ್ರತ ಅಂತ ಇದ್ದ ಅವರು ಭೀಷ್ಮರಾಗಿ ಲೋಕಮಾನ್ಯರಾದರು. ಸಂತದ ರಾಜ ಮುಂದೆ ತಾನು ಇಚ್ಛಾವರ್ಣಿಯಾಗಿ ಸ್ವತಃ ಇದ್ದಿದ್ದರಿಂದ ಸ್ವೇಚ್ಛೆಯ ಸವರ್ಣತ್ವಂ ಪ್ರಾಪ ನಾನಿಚ್ಛೆಯ ತನು ತಸ್ಮಿನ್ ಕಾಲೇ ತ್ಯಜ್ಯತೇಹಿ ಬಲವದ್ಭಿಹಿ ವಧಂ ವಿನಾ. ಅವನು ಸ್ವೇಚ್ಛೆಯಿಂದ ದೇಹತ್ಯಾಗ ಮಾಡಿ ತನ್ನ ಮೂಲರೂಪವಾದ ವರ್ಣರೂಪವನ್ನು ಸೇರಿದ. ಅವನಿಗೆ ಯಾವುದೇ ರೀತಿಯಲ್ಲೂ ಸಹ ಈ ಒಂದು ದುಃಖದ ಪ್ರಸಕ್ತಿ ಬರಲಿಲ್ಲ. ಅವನು ಇಚ್ಛಾಮರಣಿಯಾಗಿದ್ದ ಅಂತ ಹೇಳಿದರು. ನಿನ್ನೆ ಆ ಅರ್ಥದ ನೋಡಿದ್ದೇವೆ. ಇಚ್ಛಾಮರಣಿ ಭೀಷ್ಮರು ಇಚ್ಛಾಮರಣಿ, ವರ ಕೊಟ್ಟ ಅವರು ಇಚ್ಛಾಮರಣಿ. ಆಗಿನ ಕಾಲದಲ್ಲಿ ಅಂಥವರ ಸಂಖ್ಯೆ ಹೆಚ್ಚಿತ್ತು ಅಂತ ಹೇಳಿದ್ದಾರೆ. ವರ ಕೊಡೋ ಶಕ್ತಿ ಹೆಚ್ಚನಕ್ಕೆ ಇರದೇ ಇರಬಹುದು, ಆದರೆ ಇಚ್ಛಾಮರಣಿಗಳಾಗಿದ್ದವರ ಸಂಖ್ಯೆ ಸಾಕಷ್ಟಿತ್ತು. ಅಂಥ ಹಿನ್ನೆಲೆಯಲ್ಲಿ ಭೀಷ್ಮರು ಜೀವನ ಸಾಗಿಸಿದರು. ಮುಂದೆ ಶಂತನ ರಾಜನಿಗೆ ಇದ್ದ ಇಬ್ಬರು ಮಕ್ಕಳಲ್ಲಿ ಚಿತ್ರಾಂಗದ ಹಿರಿಯ ವಿಚಿತ್ರವೀರ್ಯ ಕಿರಿಯ, ಚಿತ್ರಾಂಗದ ನನ್ನ ಚಿತ್ರಾಂಗದ ಎಂಬ ಗಂಧರ್ವ ಸಂಹಾರ ಮಾಡಿದ. ಅವನಿಗೆ ಆಗಾಗಲೇ ಮದುವೆ ಆಗಿತ್ತು ಅಂದರೆ ಹೇಳ್ತಾರೆ, ಚಿತ್ರಾಂಗದ ಅಕೃತೋದ್ವಾಹ ಗಂಧರ್ವೇಣ ನಿಹತೋ ರಣಿ. ಅವನಿನ್ನೂ ಮದುವೆ ಆಗಿರಲಿಲ್ಲ, ಇನ್ನು ಚಿಕ್ಕವನಾಗಿದ್ದ, ಯುದ್ಧದಲ್ಲಿ ಮೃತನಾದ. ವಿಚಿತ್ರವೀರ್ಯನಿಗೆ ಪಟ್ಟಾಭಿಷೇಕ ಆಯಿತು. ಆಗ ಭೀಷ್ಮರು ಯೋಚನೆ ಮಾಡ್ತಾ ಇದ್ದಾರೆ, ಅವನು ತಾರುಣ್ಯಕ್ಕೆ ಬಂದಾಗಿದೆ, ಅವನು ವಿವಾಹ ಮಾಡಬೇಕು ಅಂತ ಯೋಚನೆ ಮಾಡಿ ಯೋಗ್ಯ ಕನ್ಯೆಯನ್ನು ಹುಡುಕ್ತಾ ಇದ್ದಾರೆ. ಭೀಷ್ಮರು ಅಣ್ಣ ಇವರು ತಮ್ಮ ಒಳ್ಳೆಯ ಕನ್ಯೆಯನ್ನು ಹುಡುಕಿ ವಿವಾಹ ಮಾಡಬೇಕು ಅಂತ ಹೇಳಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈ ಕಡೆ ಏನಾಗಿತ್ತು, ಶಂತನ ರಾಜ ಒಮ್ಮೆ ಸಂಚಾರಕ್ಕೆ ಹೊರಟಾಗಿದ್ದ ಕಾಲಕ್ಕೇನೆ ಅನೇಕ ಪ್ರಸಂಗ ನಡೆದೋಗಿತ್ತು. ಒಂದು ಕಡೆ ಆತನಿಗೆ ವಿಚಿತ್ರವಾದಂತಹ ಅವಳಿ ಮಕ್ಕಳು ಸಿಕ್ಕರು. ಕಾಡಿಗೆ ಹೋಗಿದ್ದ ಕಾಲಕ್ಕೆ ಒಂದು ಗಂಡು ಒಂದು ಹೆಣ್ಣು ಆಗತಾನೆ ಹುಟ್ಟಿದ ಮಕ್ಕಳು. ಹುಡುಕಿದ ಯಾರು ತಂದೆ ತಾಯಿ ಕಾಣಿಸಲೇ ಇಲ್ಲ, ತಾನು ಒಯ್ದು ಕಾಪಾಡಿ ಜೋಪಾನ ಮಾಡಿ ಬೆಳೆಸಿಬಿಟ್ಟ. ಅವರೇ ಕೃಪಾಚಾರ್ಯರು ಮತ್ತು ಕೃಪೀದೇವಿ ಅಂತ ಹೇಳಿದ್ದ. ಆತ ಕೃಪಾ, ಅವರು ಕೃಪಿ. ಸಾಕ್ಷಾತ್ ಶರದ್ವಾನ್ ಅಂತಕ್ಕಂಥ ಒಬ್ಬ ಋಷಿ, ಶರದ್ವಾಂಸ್ತು ತಪಃ ಕುರ್ವನ್ ದದರ್ಶ ಸಹಸೋರ್ವಶೀಂ. ಶರದ್ವಾನ್ ಮುನಿ ತಪಸ್ ಮಾಡುತ್ತಿದ್ದಾಗ ಅಪ್ಸರೆಯಾದ ಉರ್ವಶಿಯನ್ನು ನೋಡಿ ಆ ಕ್ಷಣದಲ್ಲಿ ಹುಟ್ಟಿದಂಥ ಮಕ್ಕಳೇ ಇವರಿಬ್ಬರು ಕೂಡ, ಕೃಪಾಚಾರ್ಯರು ಕೃಪೀದೇವಿ. ಕೃಪಾಚಾರ್ಯರು ವಿಷ್ಕಂಭೋ ನಾಮ ರುದ್ರಾಣಾಂ, ಏಕಾದಶ ರುದ್ರರಲ್ಲಿ ವಿಷ್ಕಂಭ ವಿರೂಪಾಕ್ಷ ಪಾರ್ವತಿಪತ ರುದ್ರದೇವರೇ ಅಶ್ವತ್ಥಾಮಾಚಾರ್ಯರು. ವಿಷ್ಕಂಭ ಅಂತಕ್ಕಂಥ ಇನ್ನೊಬ್ಬ ರುದ್ರದೇವರಿದ್ದಾರಲ್ಲ, ಅವರು ಪಾರ್ವತಿಪತಿ ರುದ್ರದೇವರಲ್ಲ, ಅವರು ತಾರತಮ್ಯದಲ್ಲಿ ಕಡಿಮೆ. ಅವರು ಕೃಪಾಚಾರ್ಯರಾಗಿ ಹುಟ್ಟಿದ್ದಾರೆ. ಕೃಪೀದೇವಿ ಸಾಮಾನ್ಯಳಲ್ಲ, ಸಾಕ್ಷಾತ್ ತಾರೆ, ಬೃಹಸ್ಪತಿ ಆಚಾರ ಹೆಂಡತಿ ತಾರೆಯೇ ಕೃಪೀದೇವಿಯಾಗಿ ಹುಟ್ಟಿದ್ದಾಳೆ. ಅವರಿಬ್ಬರು ನಾಮಕರಣ ಮಾಡಬೇಕಾದ್ರೆ ಕೃಪಾ ಕೃಪಿ ಅಂತ ಹೆಸರಿಟ್ಟುಬಿಟ್ರಂತೆ. ಕೃಪಾ ಕೃಪಿ ಯಾತಕ ಹೆಸರಿಟ್ಟರು? ಆಚಾರ್ಯ ಹೇಳ್ತಾರೆ, ಅವರು ಕೃಪಾಯ ವಿಷಯವ್ಯತಃ, ತನ್ನ ಕೃಪೆಗೆ ಪಾತ್ರರಾಗಿ ಪೋಷಿಸಲ್ಪಟ್ಟಿದ್ದರಿಂದ ಅದೇ ಹೆಸರೇ ಇಟ್ಟುಬಿಟ್ರು ಅಂತ ಹೇಳಿ. ಅನಾಥ ಮಕ್ಕಳನ್ನು ನೋಡಿಬಿಟ್ಟು ಕರುಣೆಯಿಂದ ಅವರನ್ನು ಜೋಪಾನ ಮಾಡಿದ್ದರಿಂದ, ಕೃಪಾ ಪಾತ್ರರಾದ್ದರಿಂದ ಕೃಪಾ ಕೃಪಿ ಎನ್ನುವ ಹೆಸರು ಬಂತು. ಆಚಾರ ಅದಕ್ಕೆ ಅರ್ಥ ಹೇಳ್ತಾರೆ. ಮತ್ತೆ ಕೃಪಾ ಅಂದರೇನು? ಕೃಪಯಾ ಪರಯಾ ವಿಷ್ಟ ವಿಷೀದನ್ ನಿಧಮಬ್ರವೀತ್. ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಕೃಪೆ ಬಂತು ಅನ್ನೋ ಮಾತನ್ನು ಕೇಳಿದ್ದೆ. ನಾವು ಕೃಪೆ ಕರುಣೆ ಮೊದಲಾದ ಮಾತುಗಳನ್ನು ಉಪಯೋಗಿಸ್ತೇವೆ. ಆದರೆ ಕೃಪೆ ಅಂದರೆ ಏನು? ಆಚಾರ್ಯರ ಈ ಒಂದು ಅಪೂರ್ವವಾದ ಕಾಣಿಕೆ. ಇಂಥ ನೂರಾರು ಶಬ್ದಗಳಿಗೆ ಆಚಾರ್ಯರು ಅನೇಕ ಅಪೂರ್ವ ಅರ್ಥಗಳನ್ನು ಹೇಳುತ್ತಾರೆ. ಸಾಮಾನ್ಯ ಡಿಕ್ಷನರಿಯಲ್ಲಿ ಸಿಗೋದಿಲ್ಲ ಅವೆಲ್ಲ ಕೂಡ. ಅಭಿದಾನ, ಶಬ್ದ ನಿರ್ಣಯ ಅಂತಕ್ಕಂತಹ ಅತ್ಯಂತ ಪ್ರಾಚೀನ ಕೋಶಗಳಿಂದ ಆಚಾರ್ಯರು ತಾತ್ವಿಕ ಅರ್ಥಗಳನ್ನು ಹೇಳ್ತಾ ಹೋಗ್ತಾರೆ. ಕೃಪೆ, ಅನುಕಂಪ ಎಂಬ ಪದ ಉಪಯೋಗಿಸ್ತೇವೆ. ತುಂಬ ಅನುಕಂಪ ಬಂತು, ಕೃಪೆ ಆಯಿತು, ಹೀಗೆಲ್ಲ ಮಾತಾಡ್ತೇವೆ. ಅವುಗಳು ಏನು ಸೂಕ್ಷ್ಮ ವ್ಯತ್ಯಾಸ ಇದೆ ಎಂಬುದನ್ನು ಆಚಾರ್ಯ ಹೇಳುತ್ತಾರೆ. ಹೃದಯಸ್ಯ ದ್ರವೀಭಾವ ಅನುಕಂಪೇತಿ ಕಥ್ಯತೆ, ಉಪಕಾರಂ ಕರ್ತುಮಿಚ್ಛಾ ಕೃಪೇತ್ಯಾಹುರು ಮನೀಷಿಣಃ. ಇದು ಕೊಟ್ಟ ಡೆಫಿನೇಷನ್ ಇದೆ. ಅಂದರೆ ಯಾರು ತುಂಬ ದುಃಖದಲ್ಲಿರ್ತಾರೆ ನೋಡ್ತೇವೆ, ಅಯ್ಯೋ ಪಾಪ ಅಂತೇವೆ. ತುಂಬ ದುಃಖದಲ್ಲಿ ಅಯ್ಯೋ ಪಾಪ ಅಂತ ಬಿಡ್ತೇವೆ. ಇದಕ್ಕೆ ಅನುಕಂಪ ಅಂತ ಹೆಸರು. ಇದಕ್ಕೆ ಅನುಕಂಪ, ನಾವೇನಾದರೂ ಮಾಡಬೇಕು ಅಂತ ಹೋಗ್ತೇವಲ್ಲ ಅದಕ್ಕೆ ಕೃಪೆ ಅಂತ ಹೆಸರು. ಕೃಪೆ ಎಂಬುದು ಪಾಸಿಟಿವ್ ಆಗಿರೋದು, ಅದು ಬರೀ ಜಸ್ಟ್ ಅನುಕಂಪ, ಸಿಂಪತಿ ಅಷ್ಟೇ. ಇದು ಹಾಗಲ್ಲ, ಏನಾದರೂ ಮಾಡಬೇಕು ಅನ್ನೋ ಭಾವನೆ ಬಂದರೆ ಕೃಪಾ ಅಂತ ಕರೀತಾರೆ. ಅನಾಥ ಮಕ್ಕಳನ್ನು ಎಷ್ಟೋ ನೋಡ್ತಿರ್ತೇವೆ, ಅಯ್ಯೋ ಪಾಪ ಅಂತ ಮುಂದೆ ಹೋಗಿಬಿಡ್ತೇವೆ ನಾವು. ಅನುಕಂಪ ಅಷ್ಟೇ. ಆದರೆ ಅವರು ನೆಲೆ ಕಲ್ಪಿಸಬೇಕು ಅಂತ ಮನೆ ಕಣ್ಕೊಂಡು ಜೋಪಾನ ಮಾಡಿದನಲ್ಲ, ಆದ್ದರಿಂದ ಕೃಪೆ ತೋರಿಸಿದೆ. ಆದ್ದರಿಂದನೇ ಅವರಿಗೆ ಕೃಪಾ ಕೃಪಿ ಅನ್ನೋ ಹೆಸರು ಬಂತು. ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ಅವಳಿ ಅಂತ ಅಷ್ಟೇ ಹೇಳಿಬಿಡ್ತಾರೆ. ಸಂಸ್ಕೃತದಲ್ಲಿ ಹಾಗಲ್ಲ. ಹುಟ್ಟಿದ ಮಕ್ಕಳು ಎರಡು ಹೆಣ್ಣಿರಬಹುದು, ಎರಡೂ ಗಂಡಿರಬಹುದು, ಒಂದು ಗಂಡು ಒಂದು ಹೆಣ್ಣಿರಬಹುದು. ಆಗ ಬರೀ ಗಂಡಾಗಿಬಿಟ್ರೆ ಯಮಳರು ಅಂತ ಕರೆದು ಬಿಡ್ತಾರೆ. ನಕುಲ ಸಹದೇವರು ಹಾಗೆ ಹುಟ್ಟಿದವರು, ಇಬ್ಬರು ಗಂಡೇ. ಆದರೆ ಒಂದು ಹೆಣ್ಣು ಒಂದು ಗಂಡು ಹುಟ್ಟಿದರೆ ಮಿಥುನ ಅಂತ ಕರೀತಾರೆ, ಮಿಥುನ. ಈ ರೀತಿ ಮಿಥುನ ಹುಟ್ಟಿದ್ದು ಶರದ್ವಾನ್ ಮುನಿಗಳಿಗೆ ಉರ್ವಶಿಯ ದರ್ಶನದಿಂದ. ಶರದ್ವಾನ್ ಮುನಿ ಎಂಥ ಮುನಿ ಗೊತ್ತೇನು, ಮಕ್ಕಳು ಹುಟ್ಟಿದ್ದು ನೋಡಿದ, ಬಿಟ್ಟು ಹೊಟ್ಟು ಬಿಟ್ರೆ ಆ ಕಡೆ ಮುನಿಗಳು. ಅವರಿಗೆ ಅಭಿಮಾನವೇ ಇಲ್ಲ, ಯಾವುದೋ ಒಂದು ಕಾರಣ ಬಂತು. ಶಕುಂತಲೆ ಹಾಗೆ ಮಾಡಿದ್ಲಲ್ಲ, ತನ್ನ ಮಗನ ಹುಟ್ಟಿದ ಮೇನಕ್ಕೆ ತನ್ನ ಶಕುಂತಲೆ ಹಾಗೆ ಬಿಟ್ಟು ಹೋಗಿಲ್ಲ. ಶಕುಂತಗಳು ಪಕ್ಷಿಗಳು ಸಾಕಿದ್ರಿಂದ ಶಕುಂತಲಾ ಅಂತ ಹೆಸರಾಯ್ತು ಅವಳು. ಶಕುಂತ ಅಂದರೆ ಪಕ್ಷಿ ಅಂತ ಅರ್ಥ. ಆ ಪಕ್ಷಿಗಳಿಂದ ಶಕುಂತೈಹಿ ಲಾತಾ ಶಕುಂತಲ, ಶಕುಂತಗಳು ಪೋಷಣೆ ಮಾಡಿದವು, ಅದು ಶಕುಂತಲೆ ಅಂತ ಹೆಸರಾಯಿತು. ಅದು ತಾಯಿ ಬಿಟ್ಟೋಗಿದ್ದ ಕಥೆ ಇದು, ತಂದೆ ಬಿಟ್ಟೋಗಿದ್ದ ಕಥೆ ಇದು. ಅವರಿಗೆ ಯಾವುದೋ ಕಾರಣದಿಂದ ಸಂತಾನವಾಯಿತು, ಅವರಿಗೆ ಮೋಹ ಅಭಿಮಾನ ಯಾವುದೂ ಇರಲಿಲ್ಲ, ಆದ್ದರಿಂದ ಹಾಗೆ ಬಿಟ್ಟು ಹೊರಟು. ಅದು ಕೇರ್ಲೆಸ್ ಎಸ್ ಅಲ್ಲ ಮತ್ತೆ ಇದು, ಹಾಗೆ ಎಲ್ಲ ಎಲ್ಲರೂ ಬಿಟ್ಟೋಗ ಅವರು ಬಿಟ್ಟೋಗ್ತಾರೆ ಅಂತ ತಿಳ್ಕೊಳ್ಳೋದಲ್ಲ. ಮತ್ತೆ ಅವರು ಒಳ್ಳೆ ಕಾರಣಕ್ಕೋಸ್ಕರ ಬಿಟ್ಟು ಹೋಗ್ತಾರೆ, ತಪಸ್ಸು ಮೊದಲಾದ ಕಾರಣಕ್ಕೋಸ್ಕರ ಹೋಗ್ತಾರೆ. ಆದ್ದರಿಂದ ಅದು ಅವರಿಗೆ ದೋಷಕ್ಕೆ ಕಾರಣವಾಗೋದಿಲ್ಲ, ಅವರಿಗೆ ದೋಷ ಅಲ್ಲ. ಯಾವನೋ ಒಬ್ಬ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಮಾಡಿ ಎಸ್ಕೇಪ್ ಆಗಿಬಿಟ್ರೆ ಅದು ಬೇರೆ, ಇವರು ಹಾಗೆ ಮಾಡಿದವರಲ್ಲ, ಎಲ್ಲ ಬ್ರಹ್ಮಜ್ಞಾನಿಗಳವರು. ವಿಶೇಷವಾದಂಥ ಪ್ರಾರಬ್ಧವಶಾತ್ ಈ ರೀತಿ ಆಗಿರುತ್ತೆ. ಅದನ್ನು ಅವರು ಆ ಕಾಲಕ್ಕೆ ತಕ್ಷಣ ಬಿಟ್ಟುಬಿಟ್ಟು ಪುನಃ ದೇವರ ಧ್ಯಾನ ಮಾಡ್ತಾ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಡುತ್ತಾರೆ ಎಂಬುದು ವಿಶೇಷ. ಈ ರೀತಿ ಅವರು ಬೆಳೀತಾ ಇದ್ದಾರೆ. ಇದೇ ಕಾಲಕ್ಕೊಮ್ಮೇನಾಗಿತ್ತು, ಚಂತನರಾಜ ಬೇಟೆಗೆ ಹೋದಾದ್ರೆ ಏನಾದರೂ ಬ್ರೇಕಲ್ಲಿ ವಾಪಸ್ ಬರ್ತಿದ್ದೆ, ಏನಾದರೂ ಮಾಡ್ಕೊಂಡೇ ಬರ್ತಿದ್ದಾತ. ಇಲ್ಲಿ ಇವರು ಬಂದರು, ಹಿಂದೆ ಗಂಗಾದೇವಿಯನ್ನು ನೋಡಿದ್ದ, ಏನೇನೋ ಆಗ್ತಾ ಬಂದಿತ್ತು, ಆಮೇಲೆ ಭೀಷ್ಮರ ಮೊದಲ ಸರ್ತು ಕಂಡಿದ್ದಾಯಿತು. ಅಂತೂ ಬೇಟೆಗೆ ಹೋದಾಗೆಲ್ಲ ತುಂಬ ಘಟ್ಟ ನಡೀತಾ ಇತ್ತು. ಪರೀಕ್ಷಿತ ರಾಜನಿಗೆ ಭಾಗವತ ಕೇಳ ಯೋಗ ಬಂದಿದ್ದು ಕೂಡ ಬೇಟೆಗೆ ಅಂತ ಹೋಗಿದ್ದ ಕಾಲಕ್ಕೇನೆ. ಈ ರಾಜರ ಜೀವನದಲ್ಲಿ ಬೇಟೆ ಎಂಬುದು ಬಹಳ ಮುಖ್ಯವಾದಂಥ ಒಂದು ಅಂಶ, ಅನೇಕರಿಗೆ ಅದೊಂದು ವ್ಯಸನ ಇದ್ದಾಗ ಲೆಕ್ಕ, ದುರಭ್ಯಾಸ ಇದ್ದಾಗ. ಆದರೆ ಯೋಗ್ಯರಿಗೆ ಹಾಗಲ್ಲ, ದುಷ್ಟಮೃಗಗಳನ್ನು ನಿಯಂತ್ರಣ ಮಾಡಿ ತಪಸ್ವಿಗಳ ಯೋಗಕ್ಷೇಮವನ್ನು ವಿಚಾರ ಮಾಡೋದು ಈ ಬೇಟೆಯ ಮುಖ್ಯವಾದ ಉದ್ದೇಶ. ಇನ್ನೊಂದು ಸಲ ಹೋಗಿದ್ದ ಕಾಲಕ್ಕೆ ನೋಡ್ತಾರೆ, ಅಲ್ಲೊಂದು ಮಗು ಮತ್ತೆ, ಅಂದರೆ ಈತ ಜೋಪಾನ ಮಾಡಿದ್ದಲ್ಲ ಅದನ್ನು, ಅಲ್ಲಿ ನೋಡಿದ ಒಂದು ಹೊಸ ಮಗುವನ್ನು ಕಂಡ. ಅವರು ದ್ರೋಣಾಚಾರ್ಯರು, ಅವರು ಹುಟ್ಟಿದ್ದ ಹಾಗೆ ಅಂತ ಕೇಳಿದರೆ ಭರದ್ವಾಜ ಮುನಿಗಳು ತಪಸ್ ಮಾಡ್ತಾ ಇದ್ದಾರೆ. ಅವರು ಆಗ ಘೃತಾಚಿ ಎಂಬ ಅಪ್ಸರಿಯನ್ನು ನೋಡ್ತಾರೆ. ಆ ಕಾಲಕ್ಕೆ ಹುಟ್ಟಿದ ಮಗುವೇ ದ್ರೋಣಾಚಾರ್ಯರು. ಅವರನ್ನು ದೊನ್ನೆಯಲ್ಲೇ ಬೆಳೆಸಿದ್ರಂತೆ. ದ್ರೋಣ ಅಂದರೆ ದೊನ್ನೆ ಅಂತ ಅರ್ಥ. ಇವತ್ತಿಗೂ ದ್ರೋಣ ಶಬ್ದಕ್ಕೆ ಯಜ್ಞಯಾಗಗಳಲ್ಲಿ ದ್ರೋಣ ಅಂದರೆ ದ್ರೋಣ ಕಲಶ, ದ್ರೋಣ ಕಲಶ ಅಂತ ಕರೆದು ದೊನ್ನೆಗಳು ಅಂತ ಹೆಸರು. ದೊನ್ನೆಯಲ್ಲಿ ಬೆಳೆಸಿದ್ರಂತೆ, ಅದಕ್ಕೋಸ್ಕರ ದ್ರೋಣ ದ್ರೋಣ ಅಂತ ಹೆಸರಾಯ್ತು ಅವರಿಗೆ. ಅವರು ಸಾಮಾನ್ಯರಲ್ಲ, ಬೃಹಸ್ಪತ್ಯಾಚಾರ್ಯರ ಮಕ್ಕಳು. ಬೃಹಸ್ಪತ್ಯಾಚಾರ್ಯರ ಮಕ್ಕಳೇ ಸಾಕ್ಷಾತ್ ಬೃಹಸ್ಪತ್ಯಾಚಾರ್ಯರೇ ಈ ರೂಪದಲ್ಲಿ ಹುಟ್ಟಿ ಬಂದರು ದ್ರೋಣಾಚಾರ್ಯರಾಗಿ. ಅವ್ರು ಹುಟ್ಟಿದ ಕ್ರಮದೊಳಗೆ ಬಹಳ ಸ್ವಾರಸ್ಯ ಅದು. ಬೃಹಸ್ಪತಿಯ ಮಕ್ಕಳು ಭರದ್ವಾಜರು, ಭರದ್ವಾಜರ ಮಗನಾಗಿ ತಾವೇ ಹುಟ್ಟಿ ಬಂದರು. ಇದು ಆಶ್ಚರ್ಯ. ಅಂದರೆ ತಾತ ತನ್ನ ಮಗನಿಗೆ ತಾನೇ ಮಗನಾಗಿ ಹುಟ್ಟಿ ಬಂದ ಕಥೆ ಇದು. ಬೃಹಸ್ಪತಿಯ ಮಗ ಭರದ್ವಾಜರು, ಭರದ್ವಾಜರ ಮಗ ದ್ರೋಣರು, ದ್ರೋಣರು ಬೃಹಸ್ಪತಿ ಅವತಾರನೇ. ಅಂದರೆ ತನ್ನ ಮಗನಿಗೆ ಮಗನಾಗಿ ಹುಟ್ಟು ಬಂದ ಕಥೆ ಈ ರೀತಿ ಆಯಿತು ಅಂತ ಹೇಳಿದ್ದಾರೆ. ಮಧ್ವವಿದ್ಯಾಲಯ ಹೇಳಬೇಕಾದ್ರೆ ಆಚಾರ್ಯ ಚಿಕ್ಕ ಮಗು ಅವರಿಗೆ ಹಾಲು ಕುಡಿಸಲಿಕ್ಕೋಸ್ಕರವಾಗಿ ವ್ಯವಸ್ಥೆ ಮಾಡೋದಕ್ಕೆ ಅವರಿಗೆ ತುಂಬ ಬಡವರು ಮಧ್ಯಗೇಹರು ವ್ಯವಸ್ಥೆ ಇರಲಿಲ್ಲ. ಪೂರ್ವಾಲಯ ಮನೆತನದ ಒಬ್ಬ ಬ್ರಾಹ್ಮಣರು ನೋಡಿದರು, ಅವರೊಳ್ಳೆ ಶ್ರೀಮಂತರಾಗಿದ್ದವರು, ಮಗುವಿಗೆ ಹಾಲು ಕುಡಿಲಿಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ಒಂದು ಗೋವನ್ನು ದಾನ ಮಾಡಿಬಿಟ್ರು. ಆ ಕ್ಷಣಕ್ಕೆ ಪಾತುಂಪ ಯಾಂಸಿ ಶಿಶವೇ ಕಿಲ ಗೋಪ್ರದೋಸ್ಮೈ ಪೂರ್ವಾಲಯ ಸುಸುತ ಸೂನುತಯಾ ಪ್ರಜಾತಃ ನಿರ್ವಾಣ ಹೇತು ಮನಭೀಷ್ಟ ಪರಾತ್ಮ ವಿದ್ಯಾಂ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್. ಒಟ್ಟು ಕಥೆಯನ್ನೇ ಹೇಳಿಬಿಡ್ತಾರೆ. ಆ ರೀತಿ ವಾಸುದೇವ ಚಿಕ್ಕ ಮಗು ಮಧ್ವಾಚಾರ್ಯರು ಅವರಿಗೆ ಹಾಲು ಕುಡಿಯೋಕ್ಕೋಸ್ಕರ ಗೋದಾನ ಮಾಡಿದ ಪುಣ್ಯ ಎಷ್ಟು ದೊಡ್ಡದಾಗಿ ಬೆಳೀತು ಅಂತ ಕೇಳಿದರೆ, ಆ ವ್ಯಕ್ತಿ ಮುಂದೆ ತನ್ನ ಮಗನಿಗೆ ಮಗನಾಗಿ ಹುಟ್ಟಿ ಸುಸುತ ಸೂನುತಯಾ ಪ್ರಜಾತಃ ಅಷ್ಟೊತ್ತಿಗೆ ಆಚಾರ ಸಿದ್ಧಾಂತ ಪ್ರಸಾರಕ್ಕೆ ಬಂದಿತ್ತು. ಅದನ್ನು ಓದಿ ಅಧ್ಯಯನ ಮಾಡಿ ಒಳ್ಳೆ ಜ್ಞಾನಿಯಾಗಿ ಅಪರ ಮೋಕ್ಷಕ್ಕೆ ಹೋಗಿಬಿಟ್ರಂತೆ. ಒಂದು ಗೋದಾನ ಮಾಡಿದ ಫಲದಿಂದ ಮುಕ್ತಿ ಗಳಿಸಿದವರ ಕಥೆ ಇದು. ತನ್ನ ಮಗನಾಗಿ ತಾನೇ ಹುಟ್ಟೋ ಪ್ರಸಂಗ ಇದು. ಅನೇಕ ವಂಶದಲ್ಲೇ ಪದ್ಧತಿ, ಹುಟ್ಟುತ್ತಾರೋ ಬಿಡ್ತಾರೋ ಹೆಸರಂತೂ ಇಡ್ತಾರೆ ಜನಗಳು. ಕೊನೆ ಪಕ್ಷ ತಮ್ಮ ಮಗನ ಎಷ್ಟೇ ಇದು ಮಾಡಿದ್ರು ಕೂಡ ತಂದೆ ಹೆಸರು ಮಕ್ಕಳಿಗಿಡೋ ಮಗನಿಗಿಡೋ ಪದ್ಧತಿ ಸಾಮಾನ್ಯವಾಗಿ ಬಂದಿರಲಿಕ್ಕೆ ಕಾರಣ ಅವರೇ ಹುಟ್ಟಿ ಬರ್ತಾರೆ ಅಂತ ಸಾಮಾನ್ಯ ಕಲ್ಪನೆ. ನೂರಕ್ಕೆ ನೂರು ಭಾಗ ಸತ್ಯ ಅಲ್ಲ ಅದು. ಹೆಸರಿಡೋಷ್ಟು ಮಟ್ಟಿಗೆ ಅಷ್ಟೇನೆ, ಕೆಲವೊಮ್ಮೆ ಹಾಗಾಗಬಹುದು. ಆ ರೀತಿ ಬೃಹಸ್ಪತ್ಯಾಚಾರ್ಯ ತಮ್ಮವನಾದ ಭರದ್ವಾಜನ ಮಗನಾಗಿ ತಾವೇ ದ್ರೋಣರಾಗಿ ಹುಟ್ಟಿದ ಕಥೆ ಬಹಳ ಮಾರ್ಮಿಕವಾದ ಕಥೆ. ಅಪೂರ್ವವಾದಂತಹ ಸಿದ್ಧಿ ಪಡೆದವರು ವನದಲ್ಲೇ ಬೆಳೀತಾ ಹೋಗ್ತಾರೆ. ದ್ರೋಣ ಕಲಶದಲ್ಲಿ ಹುಟ್ಟಿ ಬಂದವರು. ಇದು ಹೊಸ ಮಹಾಭಾರತ, ಇವತ್ತು ನಮಗೆ ಅರ್ಥ ಆಗ್ತದೆ. ನೂರು ವರ್ಷದಿಂದ ಹೇಳಿದ್ರೆ ಅರ್ಥ ಆಗ್ತಿರಲಿಲ್ಲ ಇದೆಲ್ಲ ಕೂಡ. ಇದೇನಿದು ಕಲಶದಲ್ಲೇ ಮಗು ಬೆಳೆಯುತ್ತಾ, ಒಂದು ಅನ್ನೆಯಲ್ಲಿ ಮಗು ಬೆಳೆಯುತ್ತಾ ಅಂತ ಕೇಳಿದರೆ, ಮತ್ತೆ ಟೆಸ್ಟ್ ಟ್ಯೂಬ್ ಬೇಬಿ ಕಾನ್ಸೆಪ್ಟ್ ಇದೆಯಲ್ಲ, ಫಸ್ಟ್ ಅದರಲ್ಲಿ ಕಾಣುತ್ತೇವೆ ನಾವೇ. ದ್ರೋಣಾಚಾರ್ಯರು ಹಾಗೆ ಬೆಳೆದವರು, ತಾಯಿಯ ಸಂಪರ್ಕನೇ ಇಲ್ಲ, ಕೇವಲ ಈ ರೀತಿ ಹುಟ್ಟಿ ಬಂದವರು. ಇದು ನಿಜವಾಗಲೂ ಆಶ್ಚರ್ಯ ಹುಟ್ಟಿಸ್ತಕ್ಕಂಥ ಕಥೆ. ಅಂದರೆ ಎಷ್ಟೋ ಕಥೆಗಳನ್ನು ಜನ ಅಡಗೋಲಜಿ ಕಥೆ ಅಂತ ತಿಳ್ಕೊಂಡಿದ್ರು, ಏನು ಊಹಾಪೋಹ ಅಂತ ತಿಳ್ಕೊಂಡಿದ್ರು, ಇವತ್ತು ನಮಗೆ ಅರ್ಥವಾಗುತ್ತೆ. ಇಂಥ ಕಥೆಗಳನ್ನು ಮಹಾಭಾರತ ರಾಮಾಯಣ ನೋಡಿದಾಗ ಎಷ್ಟು ಪರಿಷ್ಕೃತವಾದ ಗ್ರಂಥಗಳು, ಸಾಮಾನ್ಯ ಗ್ರಂಥಗಳಲ್ಲ. ಏನೋ ಕಥೆಗಳಿಸಲು ಕಟ್ಟಿ ಪಂಚತಂತ್ರ ಹಿತೋಪದೇಶದಂಥ ಕಥೆಗಳಲ್ಲ, ಅವೆಲ್ಲ ಕೂಡ ಆ ತತ್ವ ಇದೆ, ಇತಿಹಾಸ ಇದೆ, ಮೂಲತಃ ಆಧ್ಯಾತ್ಮಿಕ ಗ್ರಂಥಗಳವೆಲ್ಲ ಕೂಡ. ಹುಟ್ಟಿನ ಬಗ್ಗೆ ಅಪೂರ್ವ ಪರಿಚಯವನ್ನು ಬ್ರಹ್ಮಸೂತ್ರದಲ್ಲಿ ಮಾಡಿಕೊಡ್ತಾರೆ. ಹುಟ್ಟು ಸಾಮಾನ್ಯವಾಗಿ ತಂದೆ ತಾಯಿಗಳಿಂದ ಹುಟ್ಟೋದು ಸಾಮಾನ್ಯ ಪದ್ಧತಿ ಅದು ಒಂದು. ಆದರೆ ಎಲ್ಲ ಕಡೆ ಅದೇ ಪದ್ಧತಿ ಇಲ್ಲ ಅಂತ ಹೇಳುತ್ತಾರೆ. ಕೆಲವೊಮ್ಮೆ ಬರೀ ತಂದೆಯಿಂದನೇ ಹುಟ್ಟಕ್ಕೆ ಬರುತ್ತಂತೆ. ಇಂಥವರೆಲ್ಲ ಅದು ದೃಷ್ಟಾಂತಗಳು, ಕೇವಲ ತಂದೆಯಿಂದ ಹುಟ್ಟಿದವರು. ಆದರೆ ಬರೀ ತಾಯಿಯಿಂದ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದು ಇನ್ನೊಂದು ವಿಶೇಷ. ಬ್ರಹ್ಮಸೂತ್ರಗಳಲ್ಲಿ ದೊಡ್ಡ ತೀರ್ಮಾನ ಮಾಡಿದ್ದಾರೆ. ಇವತ್ತೆಲ್ಲ ನೋಡಿದ್ರೆ ಕುತೂಹಲದ ಪ್ರಶ್ನೆಗಳಿವೆಲ್ಲ ಕೂಡ. ಹುಟ್ಟು ಹೇಗಾಗಬಹುದು ಅಂತ ಹೇಳೋದಕ್ಕೆ ನಾವು ಏನೇನು ಪ್ರಶ್ನೆ ಹಾಕೋತೇವೆ ಅದಕ್ಕೆಲ್ಲ ಬ್ರಹ್ಮಸೂತ್ರ ಈ ಮಹಾಭಾರತಾದಿ ಗ್ರಂಥಗಳಲ್ಲಿ ಒಳ್ಳೆಯ ಉತ್ತರ ಇದೆ. ದ್ರೋಣಾಚಾರ್ಯ ಹೇಗೆ ಹುಟ್ಟಿ ಬಂದರು, ಆಚಾರ್ಯ ಮಾತು ಬಂದಾಗ ಹೇಳ್ತಾರೆ ಅವರು ಅಯೋನಿಜರು ಅಂತ. ಅದಕ್ಕೆ ಹೆಸರು ಅವರಿಗೆ ಅಯೋನಿಜರು, ತಾಯಿಯಿಂದ ಹುಟ್ಟಿ ಬಂದವರಲ್ಲ. ಇದೊಂದು ವಿಶೇಷ ಅಂಶ ಉಂಟು. ವಿಜ್ಞಾನ ಶೋಧನೆ ಮಾಡಿದರೆ ಹೊಸ ವಿಷಯ ಒಂದು ಗೊತ್ತಾಗ್ತದೆ. ಯಾರು ತಂದೆ ತಾಯಿಗಳ ಸಂಬಂಧವನ್ನು ಹೊಂದಿ ಹುಟ್ಟಿ ಬರುತ್ತಾರೆ ಅವರು ಬುದ್ಧಿವಂತರದೆಲ್ಲ ಆಗ್ತಾರೆ, ಏನಿಲ್ಲ ಅಂತಲ್ಲ. ಆದರೆ ಯಾರು ಅಯೋನಿಜರಾಗಿ ತಾಯಿಯ ಸಂಪರ್ಕ ಇಲ್ಲದೆ, ಅಂದರೆ ಗರ್ಭವಾಸ ಇಲ್ಲದೆ ಹುಟ್ಟಿ ಬರುತ್ತಾರೋ ಅವರು ಹೆಚ್ಚು ಪ್ರತಿಭಾಶಾಲಿಗಳಾಗ್ತಾರೆ. ಅದಿನ್ನೊಂದು ವಿಶೇಷ, ಸಾಮಾನ್ಯ ಹೆಚ್ಚು ಪ್ರತಿಭಾಶಾಲಿಗಳಾಗಿರುತ್ತಾರೆ. ಇದನ್ನು ಇನ್ನೂ ವಿಜ್ಞಾನ ಹೆಚ್ಚು ಗಮನಿಸಿಲ್ಲ. ಇದನ್ನು ಇವತ್ತು ನೋಡಿದರೆ ಗೊತ್ತಾಗ್ತದೆ. ನಮ್ಮಲ್ಲೂ ಒಂದು ಪದ್ಧತಿ ಉಂಟು, ಸಿಸರಿಂಡಾಗಿ ಹುಟ್ಟಿ ಬರ್ತಾರೆ ನೋಡಿ. ಸಾಮಾನ್ಯವಾಗಿ ನಾರ್ಮಲ್ ಡೆಲಿವರಿ ಆಗದೆ ಹುಟ್ಟಿ ಬರ್ತಾರಲ್ಲ, ಅಲ್ಲಿ ಒಂದು ಅಡ್ವಾಂಟೇಜ್ ಇದೆ. ಏನು ಅಡ್ವಾಂಟೇಜ್ ಅಂದರೆ, ಸಾಮಾನ್ಯವಾಗಿ ಅವರು ಹೆಚ್ಚು ಬ್ರೈಟ್ ಇರ್ತಾರೆ. ಸಾಮಾನ್ಯವಾಗಿ ಎಲ್ಲರೂ ಹಾಗೆ ಮಾಡಿಸ್ಕೋಬೇಕು ಅಂತ ಅರ್ಥ ಅಲ್ಲ ಇದರಿಂದ. ಇದರಿಂದ ಬ್ರೈಟ್ ಇರ್ತಾ ಹಾಗಲ್ಲ, ಅನಿವಾರ್ಯವಾಗಿ ಹುಟ್ಟಿದರೆ ಅದು ಪ್ಲಸ್ ಪಾಯಿಂಟ್ ಅದು. ನಾನು ಇವತ್ತು ಅನೇಕ ಅಂತ ಅಬ್ಸರ್ವ್ ಮಾಡಿದ್ದೀನಿ, ಸಾಮಾನ್ಯವರಿಗಿಂತ ಬುದ್ಧಿವಂತರಿರ್ತಾರೆ. ಒಂದೇ ತಾಯಿ ಮಕ್ಕಳು ನಾರ್ಮಲ್ನಾಗಿ ಹುಟ್ಟಿದವರು ಇರ್ತಾರೆ, ಈ ರೀತಿ ಹುಟ್ಟಿದವರು ಇರ್ತಾರೆ. ಇವರು ಸಾಮಾನ್ಯ ಪ್ರತಿಭಾವಂತರಿರ್ತಾರೆ. ಇದೊಂದು ಭಾರಿ ಆಶ್ಚರ್ಯ. ಅದ್ರ ಬಗ್ಗೆ ಇನ್ನೂ ತುಂಬ ಕೇಸಸ್ ಸ್ಟಡಿ ಮಾಡಿದರೆ ಹೊಸ ವಿಷಯ ಗೊತ್ತಾಗ್ತದೆ. ಈ ದೃಷ್ಟಿಯಿಂದ ಆಗ ಮಹಾಭಾರತ ರಾಮಾಯಣಗಳ ಅಯೋನಿಜತ್ವ ಅನ್ನೋ ಕಲ್ಪನೆಯಲ್ಲಿ ಹೊಸ ವಿಚಾರ ಉಂಟಾಗ ನೇರವಾಗಿ ಹುಟ್ಟಿ ಬರೋದ್ರಿಂದ ವಿಶೇಷವಾದ ಅದು ಲೋಕದೊಳಗೆ ಗೊತ್ತು. ಎಷ್ಟೋ ಸರ್ತಿ ಹೆರಿಗೆ ಆಗಿಬಿಡ್ತಲ್ಲ, ಆಗಾಗ ತೊಂದರೆಯಿಂದ ಮಕ್ಕಳಿಗೆ ಶಾಶ್ವತ ಉಂದರಾಗಿಬಿಡ್ತಾರೆ. ಜೀವನ ಪೂರ್ತಿ ಅವರು ಉಂದರಾಗ್ತಾರೆ. ಆ ಕಾಲದಲ್ಲಿ ಏನು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ರೆ ಸಾಕು, ತೊಂದರೆ ಆಗುತ್ತೆ. ಆ ರಿಸ್ಕ್ ಅವಾಯ್ಡ್ ಆಗೋದು ಈ ರೀತಿ ಮಾಡಿದಾಗ ಆ ತೊಂದರೆ ಇಲ್ಲ ಅಷ್ಟೇ ಇಲ್ಲ, ಆ ಫ್ರೆಶ್ನೆಸ್ ಆಗಿ ಉಳ್ಕೊಳ್ಳುತ್ತೆ ಅಂತ ಹೇಳುತ್ತಾರೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ದ್ರೋಣರು ಮೊದಲಾದವರ ಕಥೆಗಳ ಹಿನ್ನೆಲೆ, ದ್ರೋಣರು ಮೊದಲಾದ ಜ್ಞಾನಿಗಳೆಲ್ಲ ಹುಟ್ಟಿ ಬಂದ ರೀತಿ ಇದಕ್ಕೊಂದು ಪೋಷಕವಾದದ್ದು. ಇದೆಲ್ಲ ಇವರೆಲ್ಲ ಯಾವ ಕಾಲಕ್ಕೆ ನಡೀತು ಅಂತ ಹೇಳಿದರೆ ಹೇಳ್ತಾರೆ, ಇವಿಷ್ಟು ಕೂಡ ನಡೆದಿದ್ದು ಭೀಷ್ಮರು ಹುಟ್ಟಿದ ಕಾಲಕ್ಕೆ ನಡೀತು. ಅಂದರೆ ದ್ರೋಣರು ಹುಟ್ಟಿದ್ದು, ಕೃಪಾಚಾರ್ಯರು ಹುಟ್ಟಿದ್ದು, ಕೃಪಿದೇವಿ ಇಬ್ಬರು ಅವಳಿ ಅಂದಮೇಲೆ ಆ ಕಾಲಕ್ಕೆ ಹುಟ್ಟಿದ್ದು, ಇವರೆಲ್ಲ ಸಮವಯಸ್ಕರು ಅನ್ನೋ ಮಾತನ್ನು ಆಚಾರ್ಯ ಹೇಳುತ್ತಾರೆ. ತುಂಬ ಈ ವಯೋಮಾನವನ್ನು ಯಾರು ಗಮನಿಸಿಲ್ಲ. ಭೀಷ್ಮರ ಬಗ್ಗೆ ಗೊತ್ತಿದ್ದ ವಿಚಾರ ತುಂಬಾ ಜನ ಮಹಾಭಾರತ ಯುದ್ಧದ ಕಾಲಕ್ಕೆ ಭೀಷ್ಮರು ಅತ್ಯಂತ ವೃದ್ಧರು 800 ವರ್ಷವಾಗಿತ್ತು ಇಷ್ಟು ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಅಷ್ಟೇ ವಯಸ್ಸು ದ್ರೋಣರಿಗೂ ಆಗಿತ್ತು ಅಂತ ಅನೇಕರಿಗೆ ಗೊತ್ತಿಲ್ಲ. ಕೃಪಾಚಾರ್ಯರಿಗೂ ಆಗಿತ್ತು ಮತ್ತು ವಿರಾಟರಾಜನೂ ಅದೇ ವಯಸ್ಸು, ದ್ರುಪದರಾಜನೂ ಅದೇ ವಯಸ್ಸು, ಎಲ್ಲ ಸಮವಯಸ್ಕರವೆಲ್ಲ ಕೂಡ. ತೇಷಾಂ ಸಮಾನೋ ವಯಸ್ಸಾ ವಿರಾಟಃ ಇತ್ಯಾದಿ ಮಾತುಗಳಲ್ಲಿ ಅಷ್ಟದರ ವೃದ್ಧರಿದ್ರು. ಭೀಷ್ಮರದ ಸ್ಪೆಷಲ್ ಕೇಸ್ ಆಗಿ ಬಂತೆ ಹೊರತು ಆಗಿನ ಕಾಲಕ್ಕೆ ದೀರ್ಘಾಯುಷ್ಯವು ದೊಡ್ಡ ಸಮಸ್ಯೆ ಆಗಿರಲಿಲ್ಲ. ಮನುಸ್ಮೃತಿಯಲ್ಲಿ ಹೇಳ್ತಾರೆ, ಯಾವನು ತನ್ನ ಧರ್ಮಕ್ಕೆ ತಕ್ಕಂತೆ ಬದುಕ್ತಾನೆ ಅವನು ಸಾಮಾನ್ಯವಾಗಿ ಪೂರ್ಣಾಯುಷ್ಯ ಆಗಿರ್ತಾನೆ ಅಂತ ಹೇಳಿರ್ತಾನೆ. ಸಾಮಾನ್ಯವಾಗಿ ಪೂರ್ಣಾಯುಷ್ಯವನ್ನು ಪಡೆದೇ ಬದುಕ್ತಾನೆ, ಅದು ಎಲ್ಲ ಯುಗದಲ್ಲಿ ಒಂದು ಸಾಮಾನ್ಯ ನಿಯಮ ಅದು. ಆದರೆ ಕಲಿಯುಗದಲ್ಲಿ ಮಾತ್ರ ಅದು ವರ್ಕ್ ಆಗೋದಿಲ್ಲ ಅಂತ ಹೇಳಿರ್ತಾನೆ. ಕಲಿಯುಗದಲ್ಲಿ ಯಾವ ರೀತಿ ಯಾರು ಸಾಯ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಡ್ತಾನೆ. ಅತೀರ ವಿಚಿತ್ರವಾದದ್ದು, ಯಾಕೆಂದರೆ ಧರ್ಮದಲ್ಲಿ ತುಂಬ ಒತ್ತು ಲೋಪವನ್ನು ಕಾಣೋದರಿಂದ ಆಯುಷ್ಯ ಆರೋಗ್ಯ ಎಲ್ಲದರಲ್ಲೂ ಅದರ ಒಂದು ಪರಿಣಾಮ ಆಗೋದರಿಂದ ಅದು ಕಲಿಯುಗದಲ್ಲಿ ಮಾತ್ರ ಪೂರ್ಣ ಆಯುಷ್ಯ ಬದುಕೋರ ಸಂಖ್ಯೆ ಸಾಮಾನ್ಯವಾಗಿ ಕಡಿಮೆ. ಶತಾಯುಷರು ಎಷ್ಟು ಜನ ಸಿಗ್ತಾರೆ ನಮಗೆ? ತುಂಬ ಕಡಿಮೆ. ಆ ಹಿಂದೆ ಆಗ ಮಾತ್ರ ಹಾಗಲ್ಲ, ಸಾಮಾನ್ಯವಾಗಿ ಪೂರ್ಣಾಯುಷ್ಯವೇ ಇದ್ದ ಕಾಲ ಅದು. ಕೃತದ್ವೇತ್ ಅದಕ್ಕೆ ಬ್ರಾಹ್ಮಣ ಮಗ ಏನು ಮಾಡಿದ, ಬ್ರಾಹ್ಮಣ ಮಗ ಹೇಗೆ ಸತ್ತ ರಾಮದೇವರೇ ಅಂತ ಕೇಳಲಿಕ್ಕೆ ಬಂದ. ನನ್ನ ಮಗ ಹೇಗೆ ಸತ್ತ, ಹೇಗೆ ಸತ್ತ, ಸಾಯಲ ಕಾರಣನೇ ಇಲ್ವಲ್ಲ, ಮನೆ ಬದುಕಿಬಿಟ್ಟ ಬಿಡಲಿಲ್ಲ, ರಾಮದೇವರು ಬದುಕಿಸ್ಕೊಟ್ಬಿಟ್ರ ಮಗುವನ್ನು. ಇದೆಲ್ಲ ಕಥೆ ಕೇಳಿದರೆ ನಮ್ಮ ಪರಿಶುದ್ಧ ಜೀವನಕ್ಕೂ ನಮ್ಮ ಆರೋಗ್ಯಕ್ಕೂ ಆಯುಷ್ಯಕ್ಕೂ ನೇರ ಸಂಬಂಧ ಇದೆ ಅನ್ನೋ ಕಲ್ಪನೆಯನ್ನು ನಾವು ಕಾಣುತ್ತೇವೆ. ಇದೇ ಕಾಲದೊಳಗೆ ಹುಟ್ಟಿಬಂದ ಮತ್ತೊಬ್ಬ ವ್ಯಕ್ತಿನೇ ವಿರಾಟರಾಜ ಅಂತಕ್ಕಂಥ ಮಹಾನುಭಾವ. ಆತ ಹಾ ಹಾ ಹೂ ಹೂ ಅಂತ ಗಂಧರ್ವರಿದ್ದಾರಲ್ಲ, ಹಾ ಹಾ ಎಂಬ ಗಂಧರ್ವನೇ ವಿರಾಟರಾಜನಾಗಿ ಹುಟ್ಟಿಬಂದ. ಇದೇ ಕಾಲಕ್ಕೆ ಹುಟ್ಟಿಬಂದ ಇನ್ನೊಬ್ಬ ವ್ಯಕ್ತಿ ಅಂತ ಕೇಳಿದರೆ ಹೂ ಹೂ ಎಂಬ ಗಂಧರ್ವ, ಅವನೇ ದ್ರುಪದ ರಾಜ. ಅವನು ಹಾ ಹಾ ಅವನು ಹೂ ಹೂ ಇವನು ಇವರೆಲ್ಲ ಆ ಕಾಲದಲ್ಲೇ ಹುಟ್ಟಿಬಂದವರು. ಅವನು ಹುಟ್ಟಿದ ದ್ರುಪದ ರಾಜ ಹುಟ್ಟಿದ್ದು ಬಹಳ ವಿಶೇಷ ರೀತಿಯಲ್ಲೇನೆ. ಪೃಷತ ಅಂತ ಒಬ್ಬ ರಾಜ, ಅವನು ಪಾಂಚಾಲ ದೇಶದ ರಾಜ. ನಮಗೆ ದ್ರುಪದ ಯಾರು ಅಂತ ಗೊತ್ತಾಗಿದೆ, ಸ ದ್ರೌಪದಿಯ ತಂದೆ ಅಂತ ನಮಗೆ ಗೊತ್ತು. ಆದರೆ ದ್ರುಪದ ಯಾರ ಭಾಗ ಅಂತ ಯೋಚನೆ ಮಾಡೋಕ್ಕೆ ಹೋಗಿರೋದಿಲ್ಲ. ಮಹಾಭಾರತದಲ್ಲಿ ಹೇಳ್ತಾರೆ ಒಬ್ಬ ಪೃಷತ ಅಂತ ಒಬ್ಬ ರಾಜ, ಪೃಷತಃ ಅನಪತ್ಯ, ಅವನಿಗೆ ಸಂತತಿ ಇರಲಿಲ್ಲ. ಅದಕ್ಕೆ ಕಾಡಿಗೆ ಹೋದ ತಪಸ್ ಮಾಡೋಕ್ಕೋಸ್ಕರ, ತುಂಬ ದಿವಸ ತಪಸ್ಸು ಮಾಡದ, ವರವನ್ನು ಪಡೆದ, ಆಗ ಹುಟ್ಟಿದ ಮಗುವೇ ದ್ರುಪದ ರಾಜ. ಅದು ಪುಷತನ ಮಗ ದ್ರುಪದ, ದ್ರುಪದನ ಮಗಳು ದ್ರೌಪದಿ ದೇವಿ. ಅದಕ್ಕೆ ದ್ರೌಪದಿಗೆ ಪಾರ್ಶ್ವತಿ ಅಂತಲೂ ಹೆಸರು. ಅನೇಕರು ತಪ್ಪಾಗಿ ಬರ್ಕೊಂಡು ಪಾರ್ವತಿ ಅಂತ ಬರ್ಕೊಂಡ್ಬಿಟ್ಟಿರ್ತಾರೆ, ತಪ್ಪದು ಪಾರ್ಶ್ವತಿ ಅಂತ ಹೆಸರು. ದುಷ್ಟದ್ಯುಮ್ನ ದ್ರುಪದನ ಮಗ ಆತನಿಗೆ ಪಾರ್ಶತ ಅಂತಲೂ ಹೆಸರು. ಇದೆಲ್ಲ ಹೆಸರಿನ ಹಿನ್ನೆಲೆಯಲ್ಲಿ ತುಂಬ ಜನ ಅದನ್ನು ಗಮನಿಸ್ತಾ ಹೋಗಿದ್ದರಿಂದ ಆ ತಪ್ಪುಗಳು ಬಂದು ಪಾರ್ವತಿ ಅಂತ ಬಂದು ಪಾರ್ವತಿ ಅವತಾರ ದ್ರೌಪದಿ ಅಂತಾಗಿ ಏನೇನು ಊಹಾಪೋಹ ಮಾಡಿದ್ರು ಬೇಕಾಶ್ ಜನ ಇದ್ದಾರೆ. ಅವರಿಗೆ ಮೂಲತಃ ಆ ಪದ ಹೇಗೆ ಬಂತಂದೇ ಅರ್ಥವಾಗಿಲ್ಲ. ಮಹಾಭಾರತದಲ್ಲಿ ಸ್ಪಷ್ಟವಾಗಿ ಅವೆಲ್ಲನೂ ಉಂಟು. ಈ ರೀತಿ ಎಲ್ಲ ನಡೀತಾ ಇದೆ. ಅಂತೂ ಭೀಷ್ಮರಿಗೆ ಇಷ್ಟರ ಸಮವಯಸ್ಕರಿದ್ದಾರೆ. ಇನ್ನೊಂದು ವಿಚಾರ, ಬಾಲ್ಯಕ ರಾಜ ಏನು ಬಾಲ್ಯಕ ದೇಶಕ್ಕೆ ಸೇರಿದ, ಮೊದಲ ದಿವಸನೇ ನೋಡಿದ್ದೇವೆ ಪ್ರಹ್ಲಾದರಾಜನ ಅವತಾರ. ಆತ ಒಬ್ಬ ಶ್ರೇಷ್ಠ ಭಗನನ್ನು ಪಡೀತಾ ಇದ್ದಾರೆ. ಆತನಿಗೆ ಸೋಮದತ್ತ ಅಂತ ಹೆಸರು. ಸೋಮದತ್ತ ಮಹಾಭಾರತ ಯುದ್ಧದ ಕಾಲದಲ್ಲಿ ಬರ್ತಾನಂತ ಸೋಮದತ್ತ ಅಂತ ಹೆಸರು. ಆತ ಏಕಾದಶ ರುದ್ರರೊಳಗೆ ಪತ್ರತಾಪನ ರುದ್ರನ ಅವತಾರವೇ ಸೋಮದತ್ತ. ಆತನಿಗೆ 3 ಜನ ಗಂಡು ಮಕ್ಕಳು, ಭೂರಿ, ಭೂರಿಶ್ರವಸ್ ಮತ್ತು ಶಲ ಅಂತೇಳಿ. ಭೂರಿ, ಭೂರಿಶ್ರವಸ್ ಮತ್ತು ಶಲ, ಈಗ 3 ಜನ ಗಂಡು ಮಕ್ಕಳು. ಆ 3 ಜನಗಳು ಕೂಡ ಅಹಿರ್ಬುಧ್ನ, ವಿರೂಪಾಕ್ಷ, ಈ ಬಂತಕ್ಕಂಥ ರುದ್ರರ ಅವತಾರ. ವಿಶೇಷವಾದಂಥ ರೀತಿಯಲ್ಲಿ ಮಧ್ಯದವನಿದ್ದಲ್ಲ ಭೂರಿಶ್ರವಸ್, ಭೂರಿ, ಭೂರಿಶ್ರವಸ್ಸು, ಶಲ. ಆ ಭೂರಿಶ್ರವಸ್ಸು ಮಧ್ಯದವನು. ಮಧ್ಯದವನು ಎಲ್ಲರಿಗಿಂತ ಬಲಾಢ್ಯನಾಗಿದ್ದನಂತೆ. ಅಣ್ಣ ತಮ್ಮಂದಿರಿಗಿಂತ ಅವನೇ ಭಾರಿ ಬಲಾಢ್ಯನಾದವನು, ಮಧ್ಯದವನು. ಯಾತಕ್ಕಾಗಾದ ಅಂದರೆ ಆಚಾರ ಹೇಳುತ್ತಾರೆ, ಶಿವಾದಿ ಸರ್ವರುದ್ರಾಣಾಂ ಆವೇಶಾತ್ ವರತಸ್ತಥಾ. ಸೋಮದತ್ತ ತಪಸ್ಸು ಮಾಡಿ ಮಕ್ಕಳನ್ನು ಪಡೆದ. ಅವನೇನು ವರ ಕೇಳಿದನಂತೆ, ನನ್ನ 3 ಜನ ಗಂಡು ಮಕ್ಕಳಾಗಬೇಕು, ಮಧ್ಯದವನು ಭಾರಿ ಬಲಿಷ್ಠನಾಗಬೇಕು ಅಂತ ಕೇಳಿದ್ದ. ಅದಕ್ಕೆ ಅವನು ಆ ರೀತಿ ಬಲಿಷ್ಠರಾಗಿ ಹುಟ್ಟಿ ಬಂದವನು ಭೂರಿಶ್ರವಸ್. ಇವನ ಹೆಸರು ಗೀತೆಯಲ್ಲಿ ಆರಂಭದಲ್ಲಿ ರೆಫರೆನ್ಸ್ ಬರ್ತದೆ. ಆತನ ದುರ್ಯೋಧನ ಹೇಳ್ತಾನೆ, ಆಚಾರ್ಯರೇ ನಮ್ಮ ಕಡೆ ಯಾರ್ಯಾರಿದ್ದಾರೆ ಗೊತ್ತಾ ಬಲಾಢ್ಯರು? ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸವಿತಿಂಜಯ ಅಶ್ವತ್ಥಾಮ ವಿಕರ್ಣಶ್ಚ ಸೋಮದತ್ತಿ ತಥೈವ ಚ. ಆ ಸೋಮದತ್ತಿನೇ ಭೂರಿಶ್ರವಸ್, ಸೋಮದತ್ತನ ಮಗ ಸೋಮದತ್ತಿ. ಇದೆಲ್ಲ ಯೋಚನೆ ಮಾಡಿದರೆ ಭಗವದ್ಗೀತೆಯ ಆರಂಭದ ಶ್ಲೋಕದಲ್ಲಿ ಬರತಕ್ಕಂಥ ಮಹಾವೀರರ ಪರಿಚಯವೆಲ್ಲ ಯಾದಿ ಪರ್ವದಲ್ಲಿ ವಿಸ್ತಾರವಾಗಿ ನಮಗಾಗೋದು. ಎಲ್ಲರಿಗೂ ಹೆಸರುಗಳಾಗುತ್ತೆ ಅಷ್ಟೇ, ಇದೆಲ್ಲ ಹಿನ್ನೆಲೆ ಗೊತ್ತಿಗದ ಹೋದರೆ ದ್ರುಪದ ವಿರಾಟ ಅವರು ಇವರು ಅಷ್ಟೇ, ಎಕ್ಸ್ವೈಜೆಡ್ಗಳು ಕಂಡ ಕಾಣ್ತಾರೆ ಹೊರತು ಪರಿಚಯ ಆಗೋದಿಲ್ಲ. ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಭಗವದ್ಗೀತೆ ಓದಿದಾಗ ಅವರೆಲ್ಲ ಎಂಥೆಂಥ ಮಹಾನುಭಾವರುಗಳು, ಹೇಗೆ ಒಂದಲ್ಲ ಒಂದು ದೇವತೆಯ ಅವತಾರರಾದವರು ಯೋಗ್ಯರಾಗಿದ್ದರೆ, ರಾಕ್ಷಸರ ಅವತಾರವಾದವರು ಅಯೋಗ್ಯರಾಗಿದ್ದರೆ, ಅದು ಸಾಮಾನ್ಯ ಜನ ಅಲ್ಲಿ ಸೇರಿಲ್ಲ, ಅದು ಅಲ್ಲಿಯ ವಿಶೇಷ. ಈ ರೀತಿ ನಡೀತಾ ಇತ್ತು. ಅಂತೂ ಬಾಲ್ಯಕರ ಮಗ ಭೀಷ್ಮರು, ಬಾಲ್ಯಕ ಶಂತನುವಿನ ಸಹೋದರ, ಗಮನಿಸಬೇಕದನ್ನ. ಬಾಲ್ಯಕರ ಮಗ ಸೋಮದತ್ತ ಸಂಶಯ ಪಡೆದು ಬಂತು. ಶಂತನು ಮಗ ಭೀಷ್ಮರು. ಶಂತನು ಬಾಲ್ಯಕ ಅಣ್ಣ ತಮ್ಮಂದಿರು. ಶಂತನು ಬಾಲ್ಯಕ ಅಣ್ಣ ತಮ್ಮಂದಿರು. ಶಂತನು ಮಗ ಭೀಷ್ಮರು. ಸೊ ಭೀಷ್ಮರಿಗೆ ಬಾಲ್ಯಕರಾದ ದೊಡ್ಡಪ್ಪನಾಗಬೇಕು, ಗಮನಿಸಬೇಕು ನಾವು. ದೊಡ್ಡಪ್ಪನಾಗಬೇಕು. ಈತ ಮಹಾಭಾರತ ಕಾಲ ಯುದ್ಧದಲ್ಲಿ ಇದ್ದ. ಮಹಾಭಾರತ ಕಾಲದ ಯುದ್ಧದೊಳಗೆ, ಕುರುಕ್ಷೇತ್ರ ಯುದ್ಧದೊಳಗೆ ಮೊದಲ 14 ದಿವಸಗಳ ಯುದ್ಧ ಮಾಡಿದವನು ಬಾಲ್ಯಕ ರಾಜ. ಆತ ಭೀಷ್ಮರಿಗೆ ದೊಡ್ಡಪ್ಪ ಅಂದಮೇಲೆ ಭೀಷ್ಮರೇ ಅತಿ ವಯಸ್ಸಾದವರು ಅಂತ ತಿಳ್ಕೊಂಡಿದ್ದಾರಲ್ಲ, ತಪ್ಪು ಅಂತಾಯ್ತ. ಭೀಷ್ಮರಿಗೆ ದೊಡ್ಡಪ್ಪ ಮತ್ತೆ ಅಂದಮೇಲೆ ಬಾಲ್ಯಕ ರಾಜರ ವಯಸ್ಸು ತುಂಬ ಹೆಚ್ಚಾಗಿದ್ದು, ಬಹು ಸೀನಿಯರ್ ಮೋಸ್ಟ್ ಅಂದರೆ ಬಾಲ್ಯಕ ರಾಜನೇ. ಇಡೀ ಯುದ್ಧರಂಗದೊಳಗೆ ಅತ್ಯಂತ ವೃದ್ಧನಾದವನವನು. ಆತನ ಮಗ ಸೋಮದತ್ತ. ಅದು ಭೀಷ್ಮರಿಗೆ ಅವರಿಬ್ಬರು ಅಣ್ಣ ತಮ್ಮಂದರಾಗ್ತಾರೆ. ಸೊ ಭೀಷ್ಮರ ಸರಿಯಾದ ಸಮವಯಸ್ಕ ಸೋಮದತ್ತ, ಇನ್ನು ದ್ರೋಣರು ಕೃಪರು ಎಲ್ಲ ಸೇರಿದ್ದವರು. ವಿರಾಟ ರಾಜ ಹಾಗೆ ಬಂದ. ವಿರಾಟ ರಾಜ ಯಾರು ಅಂತ ಇನ್ನೊಂದು ಸಮಸ್ಯೆ. ವಿರಾಟ ರಾಜ ಯಾರು? ಅವತಾರ ಹಾ ಗಂಧರ್ವನೇ. ಸಂಬಂಧ ಏನು ಅಂದರೆ, ಮೊನ್ನೆ ಕಥೆ ಕೇಳಿದ್ವಲ್ಲ, ನಿನ್ನೆ ದಿವಸ ಹೊಸರಾಜನಿಗೆ ಇಬ್ಬರು ಮಕ್ಕಳು ಹುಟ್ಟಿದ್ರು ಮೀನಿನ ಹೊಟ್ಟೆಯೊಳಗೆ. ಅದರಲ್ಲಿ ಹೆಣ್ಣು ಸತ್ಯವತೀ ದೇವಿ ಅಂತ ಕೇಳಿದ್ವಿ. ಆ ಗಂಡು ಮಗು ಇದ್ನಲ್ಲ, ಅವನೇ ವಿರಾಟ ರಾಜ ಅಂತ ಹೇಳಿದ್ದ. ಅದು ಉಪರಿಚರ ವಸುವಿನ ಮಗ ಸತು ಮತ್ಸ್ಯದಾಜ. ಹೀಗೆ ಇವರೆಲ್ಲರ ಸಂಬಂಧವನ್ನು ಕಲ್ಪನೆ ಮಾಡಿಕೊಂಡ್ರೆ, ಸತ್ಯವತಿಯ ಸಹೋದರನೇ ವಿರಾಟರಾಜನಾದ್ದರಿಂದ ಪಾಂಡವರು ವಿರಾಟರಾಜನ ಆಸ್ಥಾನದಲ್ಲಿ ವಾಸ ಮಾಡೋಕ್ಕೆ ಅದೊಂದು ಕಾರಣ ಆಯಿತು. ದೂರದ ಬಂಧುವೂ ಆದ ತಾಯಿ, ಮತ್ತೆ ಅಲ್ಲೇ ಆರಿಸಿಕೊಳ್ಳೋದಕ್ಕೆ ಅದೊಂದು ದೂರದ ಲಿಂಕ್ ಕೂಡ ಸಿಗ್ತಾ ಇದೆ ನಮಗೆ. ಇದಿಷ್ಟು ಮಹಾಭಾರತಕ್ಕೆ ಕೊಡತಕ್ಕಂಥ ಡೇಟಾ ಇದೆ. ಸರಿಯಾಗಿ ಉಪಯೋಗಿಸಿಕೊಂಡಷ್ಟು ನಮಗೆ ಮಹಾಭಾರತ ಸರಿಯಾಗಿ ಅರ್ಥವಾಗುತ್ತೆ. ಹೀಗಿದ್ದಾಗ ಭೀಷ್ಮರು ತನ್ನ ತಮ್ಮ ವಿಚಿತ್ರವೀರ್ಯನಿಗೆ ವಿವಾಹ ಮಾಡಬೇಕು ಅಂತ ಯೋಚನೆ ಮಾಡಿ ಕನ್ಯಾನ್ವೇಷಣೆ ಪ್ರಾರಂಭ ಮಾಡ್ತಾನೆ. ಅಷ್ಟೊತ್ತಿಗೆ ಒಂದು ವರ್ತಮಾನ ಬಂತು. ಕಾಶಿರಾಜ ತನ್ನ 3 ಹೆಣ್ಣು ಮಕ್ಕಳಿಗೂ ಸ್ವಯಂವರ ಏರ್ಪಾಟು ಮಾಡಿದ್ದಾನೆ ಅಂತ ಸುದ್ದಿ ಬಂತು. ಅಂಬಾ, ಅಂಬಿಕಾ, ಅಂಬಾಲಿಕಾ 3 ಹೆಣ್ಮಕ್ಕಳು ಕಾಶಿರಾಜನಿಗೆ. ಅವ್ರ 3 ಸ್ವಯಂವರ ಏರ್ಪಾಟು ಮಾಡಿದ್ದಾನೆ ಸುದ್ದಿ ಬಂತು. ತಷ್ಟ ಭೀಷ್ಮರು ಹೊರಟೆ ಬಿಟ್ಟರೆ ಅವರನ್ನು ಗೆದ್ದು ಸ್ವಯಂವರದ ಗೆದ್ದು ತರಬೇಕು, ತಮ್ಮನೇ ಮದುವೆ ಮಾಡಿಸ್ಬೇಕು. ಇವರು ಎಷ್ಟು ಕರುಣಾಡಗಳು, ಅವನ್ನೇ ಕಳಿಸ್ಬೋದಾಯ್ತು ಯುದ್ಧಕ್ಕೆ. ಅವನಿಗೆ ಅಷ್ಟು ಶಕ್ತಿ ಇಲ್ಲ, ಪಾಪ ತೊಂದರೆ ಆಗಬಾರ್ದು. ತಾವು ಹೋದ್ರಂತೆ ಅಲ್ಲಿ ದ್ವಂದ್ವ ಯುದ್ಧ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆ ನಿಯಮಕ್ಕೆ ಉಲ್ಲಂಘನೆ ಆಗ್ತಿತ್ತು, ಅದು ನಿಯಮದ ಉಲ್ಲಂಘನೆ ಆಗ್ತಿತ್ತು. ಇದು ಹಾಗಲ್ಲ, ಆದ್ದರಿಂದ ಸ್ವತಃ ತಾವು ಹೋಗ್ತಾರೆ ಕಾಶಿರಾಜನ ಸ್ವಯಂವರದೊಳಗೆ. ಕಾಶಿ ದೇಶ ತುಂಬ ಪ್ರಾಚೀನವಾದಂಥ ಪಟ್ಟಣ. ನಮ್ಮ ಇಡೀ ನಮ್ಮ ಭರತಖಂಡದೊಳಗೆ ವೇದಗಳಿಂದ ಹಿಡಿದು ರೆಫರ್ ಆಗ್ತಾ ಇರತಕ್ಕಂಥ ಅತಿ ಮುಖ್ಯವಾದ ಪಟ್ಟಣ ಅಂದರೆ ಕಾಶಿ ದೇಶ. ಇವತ್ತಿಗೂ ಬಹಳ ಪ್ರಸಿದ್ಧ, ಅವತ್ತಿಗೂ ಭಾರಿ ಪ್ರಸಿದ್ಧ. ಕಾಶಿ ರಿತ್ತೇ ಎಂತಕ್ಕಂಥ ಋಗ್ವೇದದ ಮಾತಿನೊಳಗೆ ಕಾಶಿಯ ಉಲ್ಲೇಖ ಬಂದಿದೆ. ಸಾಮಾನ್ಯವಾಗಿ ಎಲ್ಲೋ ಯಾವ ರಾಜ ಹೆಸರು ಅಂತ ಗೊತ್ತಾಗದೆ ಹೋಗಿಬಿಟ್ರೆ ಕಾಶಿರಾಜ ಅಂತ ಕರೆಬಿಡೋ ಪದ್ಧತಿ. ಯಾವ ಊರಿನ ರಾಜ ಅಂತ ಹೇಳೋದಕ್ಕೆ ಏನಾದರೂ ಡೌಟ್ ಬಂದುಬಿಟ್ರೆ ಕಾಶಿರಾಜ ಆದರೆ ಸೇಫ್ ಅಂತ ಅರ್ಥ. ಅಷ್ಟರ ಮಟ್ಟಿಗೆ ಕಾಶಿರಾಜ ಕಾಶಿರಾಜ ಅಭ್ಯಾಸ ಆಗೋಗಿದೆ ನಮಗೆ. ಅಷ್ಟು ಪ್ರಾಚೀನವಾದ ಪಟ್ಟಣ ಅದು. ಆದ್ದರಿಂದನೇ ಪ್ರಸಿದ್ಧವಾದ ರಾಜ ಆತ. ಆತೇನು ಮಾಡಿದ, ತನ್ನ ಮಗಳು ಸ್ವಯಂವರ ಮಾಡ್ತಾನೆ ಅಂತ ಹೇಳಿದಾಗ ಸಹಜವಾಗಿ ಜನಗಳ ಕಣ್ಣು ಬಿತ್ತು. ಸಾಕಷ್ಟು ಜನಗಳು, ದೇಶದ ರಾಜ ಮಹಾರಾಜರೆಲ್ಲ ಸ್ವಯಂವರ ಮಠಕ್ಕೆ ಬಂದರು. ಭೀಷ್ಮರು ಅಲ್ಲಿಗೆ ಬಂದರು. ಆ ಸಮಯದೊಳಗೆ ಭೀಷ್ಮರು ಘೋಷಣೆ ಮಾಡ್ತಾರೆ, ನೋಡಿ ನಾನು 3 ನನ್ನ ತಮ್ಮನಿಗೋಸ್ಕರವಾಗಿ ಗೆದ್ದುಕೊಂಡು ಕರ್ಕೊಂಡು ಹೋಗ್ತಾ ಇದ್ದೇನೆ, ಸಾಮರ್ಥ್ಯ ಇದ್ದವರು ಬಿಡಿಸಿಕೊಳ್ಬಹುದು ಅಂತ ಘೋಷಣೆ ಮಾಡಿ ಅವ್ರ 3 ಎತ್ತಿ ರಥದಲ್ಲಿ ಕೂಡಿಸ್ಕೊಂಡು ಬಿಡ್ತಾರೆ. ಅಂದರೆ ಓಪನ್ ಚಾಲೆಂಜ್ ಕೊಡ್ತಾರೋ. ಸ್ವಯಂವರ ಅನೇಕ ರೀತಿಯಲ್ಲಿರಬಹುದು. ದ್ರೌಪದಿ ಸ್ವಯಂವರದ ಕಾಲಕ್ಕೆ ಮತ್ಸ್ಯಂತ್ರ ಭೇದನೇ ಇತ್ತು, ಒಬ್ಬೊಬ್ಬರು ಸ್ವಯಂವರ ಕಾಲಕ್ಕೆ ಹೊಂದಿರುತ್ತೆ. ಇಲ್ಲಿ ಹಾಗಲ್ಲ, ಯಾರು ಸಮರ್ಥರೋ ಅವರು ಸ್ವೀಕಾರ ಮಾಡಬಹುದು. ಯಾರು ಸಮರ್ಥರೋ ಅವ್ರು ಗೆದ್ದು ಉಳಿದವರಿಗೆ ಯುದ್ಧ ಬಂದರೆ, ಯುದ್ಧ ಮಾಡಲಿಕ್ಕೆ ಬಂದರೆ ಗೆಲ್ಲಬೇಕು ಅವರನ್ನು. ಆ ಸಾಮರ್ಥ್ಯ ಇದ್ದವರು ಸ್ವೀಕಾರ ಮಾಡಬಹುದು. ಭೀಷ್ಮರು ಅದನ್ನು ಸರಿಯಾಗಿ ಸ್ವಯಂವರ ನಿಯಮನ ಉಲ್ಲಂಘನೆ ಮಾಡಲಿಲ್ಲ. ಅವರು ನಿಯಮದ ತಕ್ಕಂತೆ ಅವರನ್ನೆಲ್ಲ ಕೂಡ ತಮ್ಮ ರಥದಲ್ಲಿ ಕೂಡಿಸಿಕೊಂಡು ಘೋಷಣೆ ಮಾಡಿ ಯುದ್ಧ ಶುರು ಮಾಡಿದರು. ಆ ಸಮಯಕ್ಕೆ ದೊಡ್ಡ ಯುದ್ಧನೇ ನಡೆಯಿತು. ಭೀಷ್ಮರ ಪರಿಚಯ ಜಗತ್ತಿಗೆ ಜಾಸ್ತಿ ಇರಲಿಲ್ಲ. ಅವ್ರು ಇದ್ದವರೇ ತುಂಬ ದಿವಸ ಬೇರೆ ದೇಶದಲ್ಲೇ ಇದ್ದವರು, ಬೇರೆ ಲೋಕದಲ್ಲೇ ಇದ್ದವರು. ಅಷ್ಟು ಪರಿಚಯ ಆಗಿರಲಿಲ್ಲ. ಅವ್ರ ಪೆಟ್ಟಿನ ಪರಿಚಯ ಇವತ್ತಾಗಾಯಿತು ಪಾಪ ಅವರಿಗೆ. ಜನ ನೋಡಿದರಂತೆ ಆಶ್ಚರ್ಯ ಪಡ್ತಾರೆ, ಎಂಥ ರಾಜಕುಮಾರ ಇವರು. ಅಷ್ಟು ಓದಿದ್ರು, ಅಷ್ಟು ವಯಸ್ಸಾಗಿದ್ರು, ಮೊದಲೇ ಹೇಳಿದ್ದೇನೆ, ಅವ್ರು ಬೇರೆ ಲೋಕದಲ್ಲಿ ಬೆಳೆದಿದ್ದರಿಂದ ಹೆಚ್ಚು ವಯಸ್ಸು ಕಾಣ್ತಾ ಇಲ್ಲ ಅವ್ರ ದೇಹದೊಳಗೆ. ಭಾರಿ ಬಲಿಷ್ಠ ಅಂತ ಅರ್ಥವಾಯ್ತಂತೆ. ಅವರ ಗೆಲುವಿಗೆ ಕಾರಣ ಪರಶುರಾಮರತ್ರ ಓದಿದ್ದಾರೆ. ಇನ್ನೇನು ಹೇಳಬೇಕು ಅದಕ್ಕಿಂತ? ಪರಶುರಾಮರತ್ರ ಓದಿದ್ದಾರೆ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಸಕಲ ವೇದಾಂತ ಶಾಸ್ತ್ರಗಳನ್ನು ಓದಿದ್ದಾರೆ ಮತ್ತೊಂದು ಕಡೆಗೆ, ವಸುವಿನ ಅವತಾರ ಇನ್ನೊಂದು, ಉಳಿದ 7 ಸನ್ನಿಧಾನ ಇದೆ, ಬ್ರಹ್ಮದೇವರ ಅಂಶ ಇದೆ. ಇಷ್ಟೆಲ್ಲ ಸೇರಿದ ಅವರಿಗೆ ಇವರೆಲ್ಲ ಯಾವ ಮೂಲೆಯ ಲೆಕ್ಕ? ಸುಲಭವಾಗಿ ಗೆದ್ದು 8 ಪೆಟ್ಟು ಹಾಕಿದರು. ಅವತ್ತು ಭೀಷ್ಮರು ಮಾಡಿದ ಯುದ್ಧ ಎಷ್ಟು ದೊಡ್ಡ ಯುದ್ಧವಾಗಿತ್ತು ಅಂದರೆ, ಮುಂದೆ ಅನೇಕ 100 ಕಾಲ ಭೀಷ್ಮರ ಹೆಸರಿದ್ರೆ ಜನ ಅವ್ರ ತಂಟೆಗೆ ಹೋಗೋದು ಬೇಡ ಅನ್ಕೋತಿದ್ರಂತೆ. ಸಾಕು ಮಾರಾಯ, ಎಂಥ ಪೆಟ್ಟಾಕಿದ್ದಾರೆ ಅನ್ನೋ ಭಾವನೆ ಉಳಿದು ಬಿಡ್ತು. ಭೀಷ್ಮರು ಮಾಡಿದ ಜೀವನದ ಅತಿ ದೊಡ್ಡ ಯುದ್ಧದಲ್ಲಿ ಇದೊಂದು ಯುದ್ಧ ಇತ್ತು. ಇಂಪ್ಯಾಕ್ಟ್ ಕೊನೆಯವರೆಗೂ ಅವ್ರ ಹಿಂದೆ ಇತ್ತು. ಭೀಷ್ಮರು ಅವು ಅವತ್ತು ಕಾಶಿರಾಜರ ಸ್ವಯಂವರ ಮಂಟಪದಲ್ಲಿ ಪರಾಕ್ರಮ ತೋರಿಸಿದ್ರಲ್ಲ, ಓ ಭಾರಿ ಭಾರಿ ಮಹಾವೀರರು ಅನ್ನೋ ಹೆಸರು ಕೊನೆಯವರೆಗೂ ಇತ್ತು. ಗಮನಿಸಬೇಕು ನಾವು, ಇಂಥ ದೊಡ್ಡ ಯುದ್ಧ ಮತ್ತೆ ಎಂದೂ ಮಾಡಲಿಲ್ಲ. ಇದು ಆಶ್ಚರ್ಯ. ಕುರುಕ್ಷೇತ್ರದಲ್ಲೇ ಮತ್ತೆ ಮಾಡಿದ್ದವರು. ಇನ್ನು ಯಾವ ಕಾಲಕ್ಕೆ ದೊಡ್ಡ ಯುದ್ಧ ಮಾಡೋ ಪ್ರಸಂಗ ಕೆಲವೊಮ್ಮೆ ಬರಲಿಲ್ಲ, ಬಂದಾಗ ಅವರಿಗೆ ಸಾಧ್ಯವಾಗಲಿಲ್ಲ. ಉದಾಹರಣೆ, ಉತ್ತರ ಗೋಗ್ರಹಣದ ಕಾಲಕ್ಕಿಂತ ಯುದ್ಧ ಮಾಡಲಿಕ್ಕೆ ಆಗಲಿಲ್ಲ ಅವರ ಕೈಲಿ. ಇವತ್ತು ಮಾಡಿದ ಯುದ್ಧ ದಾಖಲೆ ಯುದ್ಧವಾಯಿತು. ತಮ್ಮನಿಗೆ ವಿವಾಹ ಮಾಡಿಸ್ಬೇಕು ಅನ್ನೋ ಒಂದು ಕಾತರದಿಂದ ತಮ್ಮ ಪೂರ್ಣ ಸಾಮರ್ಥ್ಯವನ್ನು ತೋರಿಸಿ ಅಷ್ಟು ಜನಗಳನ್ನು ಗೆದ್ದು ಕನ್ಯನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಉಳಿದವರೆಲ್ಲ ಸೋತು ಓಡಿದವರೇ. ಆಗ ಇನ್ನೇನು ವಿವಾಹ ಮಂಟಪದಲ್ಲಿ ಮದುವೆ ಆಗಬೇಕು. ಅವರು ಮೂರು ಜನವನ್ನು ಸೇರಿಸಿ ಕೊಡಬೇಕು ಅಂತ ಹೊರಟ್ರೆ, ಅಂಬಿಕಾ ಅಂಬಾಲಿಕೆ ತತ್ರ ಸಂವಾದಂ ಚಕ್ರತು ಶುಭೇ. ಅಂಬಿಕಾ ಅಂಬಾಲಿಕಾ ಇದ್ರಲ್ಲ, ಎರಡನೇ ಅವಳು ಇಬ್ಬರು ಒಪ್ಕೊಂಡ್ಬಿಟ್ರಂತೆ. ಆಯ್ತು, ಒಂದು ವಿವಾಹಕ್ಕೆ ಒಪ್ಕೊಂಡು ಬಿಟ್ರು. ದೊಡ್ಡವಳಿದ್ದಲ್ಲ ಅಂಬ ಅಂತ ಹೇಳಿ, ಅವಳು ಮಾತ್ರ ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ರು, ಭೀಷ್ಮರೇ, ನಾನು ಇವರನ್ನು ಮದುವೆ ಆಗೋದಿಲ್ಲ ಅಂತ ಹೇಳಿಬಿಟ್ಟಂತೆ. ನಾನು ಇವಳನ್ನು ಮದುವೆ ಆಗೋದಿಲ್ಲ ಇವನನ್ನ. ಯಾಕೆ ಅಂತ ಕೇಳಿದರೆ, ನಾನಾಗಲೇ ಸಾಲ್ವರಾಜನನ್ನು ಮೆಚ್ಚಿದ್ದೆ. ಬ್ರಹ್ಮದತ್ತ ಅಂತ ಅವನ ಹೆಸರು, ಸಾಲ್ವರಾಜನನ್ನು ಮೆಚ್ಚಿದ್ದೆ. ಆದ್ದರಿಂದ ಅವನನ್ನು ಮದುವೆ ಆಗ್ತೇನೆ. ನೀವು ಎತ್ಕೊಂಡು ಬಂದುಬಿಟ್ರಿ, ಆದ್ದರಿಂದ ಮದುವೆ ಆಗಲಿಕ್ಕೆ ಆಗಲಿಲ್ಲ. ಸಾಲ್ವ ಕಾಮಾಹ ವಿತ್ಯಪಿ, ನಾನು ಸಾಲ್ವನನ್ನು ಬಯಸಿದವಳು ಅಂತ ಹೇಳಿದ್ರಂತೆ. ತಕ್ಷಣ ಭೀಷ್ಮರು ಏನು ಮಾಡ್ತಾರೆ, ನೀನು ಹೋಗ್ಬೋದು ಅಂತ ಕಳಿಸಿದ್ರಂತೆ. ಎಷ್ಟು ಓದಾರ್ಯ ಇದೆ ನೋಡಬೇಕು ಅವರಿಗೆ, ಒತ್ತಾಯ ಏನು ಮಾಡಲಿಕ್ಕೆ ಹೋಗಲಿಲ್ಲ. ಹಾಗಿದ್ರೆ ಸರಿ, ಅಂದರೆ ಈ ರೀತಿಯಾದ ಒಂದು ಸ್ತ್ರೀಯರಿಗೆ ಏನೂ ಸ್ವಾತಂತ್ರ್ಯ ಇರಲಿಲ್ಲ ಅನ್ನೋ ಗಲಾಟೆ ಜನ ಓದಬೇಕಾದಂತೆ. ಭೀಷ್ಮರ ಆ ರೀತಿ ಹಕ್ಕು ಸ್ಥಾಪನೆ ಮಾಡೋದಾದ್ರೆ ಸಾಧ್ಯ ಇಲ್ಲ. ನಾನು ಗೆದ್ದು ಬಂದಿದ್ದೇನೆ, ನನ್ನ ಮಾತು ಕೇಳಬೇಕು ಅಂತ ಹೇಳ್ಬೋದಾಗಿದೆ. ಅವ್ರು ಆ ರೀತಿ ಮಾಡಲಿಕ್ಕೆ ಹೋಗಲಿಲ್ಲ, ಅವಶ್ಯ ಹೋಗ್ಬೋದು ಅಂತ ಹೇಳಿಬಿಟ್ರಂತೆ. ಆಶ್ಚರ್ಯ, ಅಂಬೆ ಯಾರು ಗೊತ್ತಾ ಅಂತ ಹೇಳಿದ್ದಾರೆ. ಅಂಬೆ ಯಾರು ಗೊತ್ತೇನು, ಭೀಷ್ಮರ ಹೆಂಡತಿ ಅಂಬೆ. ವರಾಂಗಿ ಅಂತ ಇದ್ದಲ್ಲ, ಭೀಷ್ಮರಿಗೆ ಇಲ್ಲಿ ಮದುವೆ ಇಲ್ಲ ನಿಜ. ಸ್ವರೂಪದಲ್ಲಿ ಅವರು ಜ್ಯೂನಾಮಕ ವಸು, ಜ್ಯೂನಾಮಕ ವಸುವಿನ ಹೆಂಡತಿಯೇ ವರಾಂಗಿ. ಅವಳೇ ತನ್ನ ಸ್ನೇಹಿತ ವರಾಂಗಿಗೋಸ್ಕರ ಕಾಮಧೇನು ನಂದಿನಿ ತರಲೆ ಕೇಳಿದ್ದು ಇವರು ಹೋಗಿತ್ತು. ಅವಳೇ ಅಂಬೆಯಾಗಿ ಹುಟ್ಟಿ ಬಂದಿದ್ದಾಳೆ. ಆಶ್ಚರ್ಯ ಅಂದರೆ, ಅಂಬೆ ರಾಜಕುಮಾರಿಯಾಗಿ ಹುಟ್ಟಿ ಬಂದಿದ್ದಾಳೆ, ಭೀಷ್ಮರಲ್ಲಿದ್ದಾರೆ, ಇವರೇ ಗಂಡ ತಾನೇ ಹೆಂಡತಿ. ಆದರೆ ಬ್ರಹ್ಮದೇವರ ಶಾಪ ಇದೆಯಲ್ಲ, ಅದರಿಂದ ಅವ್ರ ಮದುವೆ ಆಗಾಗಿಲ್ಲ, ಶಾಪ ಕೊಟ್ಬಿಟ್ಟಿದ್ದಾರೆ. ಈ ಗೋವಿನ ನೀವು ದ್ರೋಹ ಮಾಡಿದ್ರಿಂದ ಅದರ ಫಲ ಅನುಭವಿಸಬೇಕು. ಇದು ನಮ್ಗೆ ಅರ್ಥವಾಗುತ್ತೆ. ಯಾರು ಗೋವುಗಳಿಗೆ ದ್ರೋಹ ಮಾಡ್ತಾರೋ ಅವ್ರ ದಾಂಪತ್ಯ ವಿಚ್ಛಿನ್ನವಾಗುತ್ತೆ ಅಂತ ಅರ್ಥ. ಯಾರಿಗೆ ಯಾರು ಗೋವುಗಳ ದ್ರೋಹವನ್ನು ಮಾಡ್ತಾರೆ, ಗೋವುಗಳನ್ನು ಪೂಜ್ಯ ಭಾವನೆಯಿಂದ ನೋಡೋದಿಲ್ಲ, ಅವರ ದಾಂಪತ್ಯದಲ್ಲಿ ಲಾಲಿತ್ಯ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ತತ್ವವನ್ನು ಹೇಳ್ತಾ ಇದ್ದ. ಇವತ್ತಂತೂ ಅದು ಸಹಜ ಆದ ಒಂದು, ಬೇರೆ ದೇಶದಲ್ಲಿ ದಾಂಪತ್ಯ ಇರೋದೇ ಇಲ್ಲ. ಎರಡನೇ ಮದುವೆ, ಮೂರನೇ ಮದುವೆಗೆ ಅವರ ಇನ್ವಿಟೇಷನ್ ಕೊಡ್ತಾ ಇರ್ತಾರೆ, ಜನ ಹೋಗ್ತಾನೂ ಇರ್ತಾರೆ. ಪಾಪ, ಅದೇ ತಪ್ಪು ಅಂತ ತಿಳ್ಕೊಳ್ಳೋದೇ ಇಲ್ಲ ಅವರು. ಕಾರಣ ಏನು ಅಂದರೆ, ಗೋಮಾಂಸವನ್ನೇ ತಿಂತಾರೆ. ಇನ್ನೇನು ಗೋವಿನಲ್ಲಿ ಭಕ್ತಿ ಇರಬೇಕು ಅವರಿಗೆ? ಅದು ಎಲ್ಲಿ ಗೋವುಗಳ ಪೂಜೆ ನಡೆಯುತ್ತೋ ಅಲ್ಲಿ ಎಷ್ಟು ಕಲ್ಯಾಣವಾಗುತ್ತೆ ಅಂದರೆ, ಸಂಸಾರ ಉಳಿಯೋದ್ರಿಂದ ಹಿಡಿದು ಆಧ್ಯಾತ್ಮಿಕ ಆದಿದೈವಿಕ ಎಲ್ಲ ವಿಧವಾದ ತಾಪಗಳ ಪರಿಹಾರವನ್ನು ಕಳ್ಕೊಂಡು ಮೋಕ್ಷವನ್ನು ತಲುಪ್ತಕ್ಕಂಥ ಸಾಧನೆಗೆ ಗೋ ಸೇವೆ ದೊಡ್ಡ ಒಂದು ರಾಜಮಾರ್ಗ ಅಂತ ಕರೆದಿದ್ದಾರೆ. ಸಾಧನೆಗೆ ದೊಡ್ಡ ರಾಜಮಾರ್ಗ ಅದು. ದಾರಿ ತಪ್ಪಿದರೆ ಪತನಕ್ಕೆ ಭಯಂಕರವಾದಂತಹ ಒಂದು ಹಿನ್ನೆಲೆ ಕೊಡತಕ್ಕಂಥದ್ದು. ಅದರ ಪ್ರಭಾವ ಎಷ್ಟೆಲ್ಲ ಮನೆ ನೋಡಿದ್ದು, ಎಷ್ಟೆಲ್ಲ ಅನಾಹುತಕ್ಕೆ ಕಾರಣವಾಗಿದೆ. ಅವರಿಗೆ ಗೋವಿನ ಕೊಂದಿಲ್ಲ, ಏನೂ ಮಾಡಿಲ್ಲ, ಅಪಹರಣ ಮಾಡೋ ಪ್ರಯತ್ನ ಅವರನ್ನು ಆ ರೀತಿ ಮಾಡಿದೆ ಎಂದ ಮೇಲೆ ಇನ್ನು ಗೋವುಗಳಿಗೆ ನೇರ ದ್ರೋಹ ಮಾಡತಕ್ಕಂಥ ಜನಗಳು ಎಷ್ಟು ದುಸ್ಥಿತಿಗೆ ಹೋಗ್ಬೋದು ಅಂತ ಹೇಳಿದ್ದಾರೆ. ಅಂಬಾ ಅಂತಲೇ ಅವಳ ಹೆಸರು, ತಮಾಷೆ ನೋಡಿ, ಅಂಬಾ ಅಂತಲೇ ಹೆಸರು. ಗೋವನ್ನು ನೆಲ್ಕೊಂಡು ಹೋದ್ರಲ್ಲ, ಅಂಬಾ ಅಂತ ಕೂಗ್ತಾ ಇದೆ. ಆ ಕೂಸಿದ ಪಾಪ ಯಾರಿಗೆ ಬಂತು, ಇವಳಿಗೆ ಬಂತು ಹೇಳಿದ್ರಿಂದ ಅದು ಹೆಸರೇ ಅಂಬೆ ಅಂತಲೇ ಆಗಬೇಕಾ? ಸರಿಯಾಗಿ ಅದೇ ಹೆಸರು ಅವಳಿಗೆ ಬಂದುಬಿಟ್ಟಿದೆ, ಅಂಬಾ ಅಂತಲೇ ಹೆಸರಿಟ್ಟಿದ್ದಾರೆ. ಅವಳ ಗಂಡನಿಗೆ ನೇರ ಹೇಳ್ತಾಳೆ, ನಾನು ಇವನನ್ನು ಮದುವೆ ಆಗೋದಿಲ್ಲ. ಅದು ಸರಿಯಾದದ್ದೇ, ಯಾಕೆಂದ್ರೆ ಅವ್ನು ಹೇಗೋ ಗಂಡನಲ್ಲ, ನಿಮ್ಮನ್ನು ಮದುವೆ ಆಗ್ತದೆ ಸರಿ ಹೋಗ್ತಿತ್ತು. ಅದನ್ನು ಬಿಟ್ಟುಬಿಟ್ಟು ಸಾಲ್ವನ ಮದುವೆ ಆಗ್ತೇನೆ, ಏನು ಮಾಡಬೇಕು ಇದಕ್ಕೆ? ಒಬ್ಬ ದೇವತಾ ಸ್ತ್ರೀಯವಳು, ಸಾಲ್ವ ರಾಕ್ಷಸ ಅವನು, ಸಾಲ್ವ ಅವನು ಮದುವೆ ಆಗ್ತೇನೆ ಅಂತ ಹೇಳ್ತಾಳೆ ಅಂತ ಕೇಳಿದರೆ, ಈ ಗೋ ದ್ರೋಹ ಮಾಡುವವರಿಗೆ ಬುದ್ಧಿ ಕೆಟ್ಟೋಗುತ್ತೆ ಅಂತ ಅರ್ಥ. ಭೀಷ್ಮರು ಕಳಿಸಿದ್ರೆ ಹೊರಟು, ಇವರಾದರೂ ಏನು, ತನ್ನ ಹೆಂಡತಿ ಎಂಬ ಜ್ಞಾನನೇ ಇಲ್ಲ ಈ ಮಧ್ಯೆ, ಅದನ್ನು ಮರೆತುಬಿಟ್ಟಿದ್ದೆ. ಇಷ್ಟೆಲ್ಲ ಸಾಮರ್ಥ್ಯ ಇದ್ರು ಕೂಡ ಶಾಪದಿಂದ ಬ್ಲಾಕ್ ಆಗಿಬಿಟ್ಟಿದೆ, ಅಂಶ ಬ್ಲಾಕ್ ಆಗಿದೆ. ಅವ್ರು ಹೊರಟೋದ್ರು, ಆಕೆ ಹೊರಟೋದು, ಕಳಿಸಿಬಿಟ್ರು ಹೊರಟೋದು. ಸೀದ ಸಾಲ್ವರಾಜನ ಹತ್ರ ಹೋದ್ರು. ಸಾಲ್ವರಾಜ, ನಾವು ಮಾತಾಡ್ಕೊಂಡಿದ್ವಲ್ಲ, ನಿನ್ನೆ ಮದುವೆ ಆಗ್ತೇನೆ ಅಂತ ಹೇಳಿದ್ನಲ್ಲ, ಮದುವೆ ಆಗೋಣ ಬಾ ಅಂತ ಕರೆದು. ಅವನೇನು ಮಾಡಿದನಂತೆ, ನಿನ್ನ ಮದುವೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು. ನಿನ್ನ ಮದುವೆ ನಾನು ಆಗೋದಿಲ್ಲ. ಯಾತಕ್ಕೆ ಅಂದರೆ, ನೀನು ಪರಾಮೃಷ್ಟ, ಇನ್ನೊಬ್ಬರು ಎತ್ಕೊಂಡು ಹೋಗಿದ್ದಾನೆ ನಿನ್ನೀಗ, ನಿನ್ನ ಮದುವೆ ಆಗೋದು ನನ್ನ ಗೌರವಕ್ಕೆ ಚ್ಯುತಿ ಅಂತ ಹೇಳಿಬಿಟ್ನಂತೆ. ನೋಡೋದಕ್ಕೆ ನಮ್ಗೆ ಏನಿಸುತ್ತೆ, ಓ ಭಾರಿ ಅಭಿಮಾನಿ ಅವನು, ಪಾಪ ಮರ್ಯಾದೆ ಕಂಡ್ರೆ ಭಾರಿ ಹೆದರು ಅಂತ ತಿಳ್ಕೊಂಡ್ಬಿಡ್ತೇವೆ. ಸುಳ್ಳೋದು ಮೂರ್ಖ ಅವನು. ಈ ಮಾತು ಯಾವಾಗ ಆಡಬೇಕಾಗಿತ್ತವನು? ತಾನು ಎಲ್ಲೋ ಇದ್ದು ಭೀಷ್ಮರು ಎತ್ಕೊಂಡು ಹೋಗಿದ್ದಿದ್ರೆ ಇವನು ಆ ಮಾತಾಡಬೇಕಾಗಿತ್ತು. ಇಲ್ಲಿ ಅಲ್ಲೇ ಇದ್ದಾನೆ ತಾನು ಕೂಡ, ಇದ್ದಲ್ಲಿ ತಾನೂ ಸೋತಿದ್ದಾನೆ. ತಾನು ಮೆಚ್ಚಿದ ಉಳಿಸಿಕೊಳ್ಳೋ ಯೋಗ್ಯತೆ ತನಗಿಲ್ಲ. ನೀನು ಪರಾಮೃಷ್ಟಿ ಅಂತ ಕರೆದ್ರೆ ಏನು ನಾಚಿಕೆಟ್ಟವನಂತ ಕರಿಬೇಕಿಲ್ಲ ಅವನನ್ನು. ತನ್ನ ಮೆಚ್ಚಿದವನ ರಕ್ಷಣೆ ಮಾಡೋ ಶಕ್ತಿ ತನಗಿಲ್ಲ. ಅವಳನ್ನು ಬೈದರೆ ಯಾರು ತಪ್ಪಿದು ಅಂದರೆ, ನೋಡೋದಕ್ಕೆ ನಮಗೆಲ್ಲ ಏನು ಮಾಡ್ತಾರೆ ಗೊತ್ತಾ, ಆಧುನಿಕರೆಲ್ಲ ಅವನೋಡಿ ಹೀರೋ ಮಾಡೋಕ್ಕೆ ಟ್ರೈ ಮಾಡ್ತಾರೋ ಅವನ ಪಾತ್ರವನ್ನು. ಏ ಭಾರಿ ಪ್ರಿನ್ಸಿಪಲ್ಡ್ ಆಗಿದ್ದ ಅಂತೇಳಿ, ಇದೆಂಥ ಪ್ರಿನ್ಸಿಪಲ್ ಇದು, ರಕ್ಷಣೆ ಮಾಡೋದಕ್ಕೆ ಶಕ್ತಿ ಇಲ್ಲ. ಕೊನೆಗೆ ಭೀಷ್ಮರಿಗೆ ಥ್ಯಾಂಕ್ಸ್ ಹೇಳಬೇಕಾಗಿತ್ತು, ಅವನು ಅವಳಿಗೆ ಥ್ಯಾಂಕ್ಸ್ ಹೇಳಬೇಕಾಗಿತ್ತು. ಎಲ್ಲ ಬಿಟ್ಬಿಟ್ಟು ಬೈದು ಬಿಡ್ತಾನೆ. ತನ್ನ ದೌರ್ಬಲ್ಯವನ್ನು ಇನ್ನೊಬ್ಬರ ದೋಷವನ್ನು ಕಾಣೋದಕ್ಕೆ ಉಪಯೋಗ ಮಾಡಿಕೊಂಡ್ರೆ ಇದು ಜಾಣತನ ಅಂತ ಕರೀತಾರೆ. ಅಸುರ ಆಸುರಿ ಬುದ್ಧಿ ಅಂದರೆ ಹಾಗೆ, ದೋಷ ತಮ್ಮದು ಕಾಣೋದು ಇನ್ನೊಂದು ಕಡೆಗೆ, ಅದು ಆಗಬಾರದು ಅಂತ ಹೇಳಿ ಭಗವಂತ ಹೇಳು. ಆದ್ದರಿಂದ ನಾವು ತಪ್ಪುಗಳನ್ನು ವಿವೇಚನೆ ಮಾಡೋದಕ್ಕೂ ಕೂಡ ತುಂಬ ವಿವೇಕ ಬೇಕಾಗ್ತದೆ. ಇವನು ಸೋತ, ಮದುವೆ ಆಗೋದ್ರಿಂದ ಹೇಳೇ ಬಿಟ್ಟ, ಅವನು ತಕ್ಷಣ ಮತ್ತೆ ವಾಪಸ್ ಹೋದಲ್ಲ ಅಂದರೆ ಹಸರು ಕೈ ಕೊಡ್ತಾರೆ ಅಂತ ಹೇಳಿದ್ಕೊಳ್ಳಿ ದೃಷ್ಟಾಂತವಾಯಿತು. ವಾಪಸ್ ಹೋದವಳು ಏನು ಅಷ್ಟೊತ್ತಿಗೆ ಮದುವೆ ಆಗಿತ್ತು, ತಂಗಿಯರು ಮದುವೆ ಆಗಿಬಿಟ್ಟಿತ್ತು ಅಷ್ಟೊತ್ತಿಗೆ. ಇವಳು ಹೋಗ್ತಾಳೆ, ಭೀಷ್ಮರೇ ನಿಮ್ಮಿಂದ ಬಂದು ನನ್ನ ಮದುವೆ ಕೆಟ್ಟೋಗ್ಬಿಡ್ತು ಅಂತ ಹೇಳಿದ್ದಾಳೆ. ನನ್ನ ಮದುವೆ ಕೆಟ್ಟೋಯ್ತು, ನಾನು ಎತ್ಕೊಂಡ್ಬಂದಿರಿಂದ ನನ್ನ ಸಾಲು ಬೇಡ ಅಂತ ಹೇಳಿಬಿಟ್ಟು ನೋಡಿ, ಅವಳಾರು ಯೋಚನೆ ಮಾಡಬಾರ್ದೆ, ಅವನ ಜೊತೆ ವಾದ ಮಾಡಬಾರ್ದೆ. ಅಲ್ಲಯ್ಯ ನಿನ್ನ ಕೈಲೇ ಬಿಡಿಸ್ಕೊಳ್ಳೋಕ್ಕಾಗಲಿಲ್ಲ, ಅವ್ರನ್ನೇ ಅದಕ್ಕೆ ಬೈದಿ ಅಂತ ಕೇಳ್ಬೋದಾಗಿತ್ತು. ಬಿಟ್ಬಿಟ್ಟು ಭೀಷ್ಮರು ಬೈತಾಳೆ, ನೀವು ಎತ್ಕೊಂಡು ಹೋಗೋದಕ್ಕೆ ಆಗಾಯ್ತು ನೋಡಿದ್ರಾ, ನನ್ನ ಮದುವೆ ನಿಂತೋಯ್ತೀಗ, ಅದು ನಾನೇನು ಮಾಡಲಿ ಅಂತಾರೆ. ನೀವೇ ನನ್ನ ಮದುವೆ ಆಗಿತ್ತು, ಈ ಗಂಟು ಬಿಡ್ತಾಳೆ, ನನ್ನ ಮದುವೆ ನೀವು ಆಗಬೇಕು. ಮದುವೆ ತಪ್ಪಿಸಿದ್ರೆ ಮದುವೆ ಆಗಬೇಕು, ಮದುವೆ ಆಗಬೇಕು ಅಂತ ಅವಳ ಹಠ, ಆಗೋದಿಲ್ಲ ಅಂತ ಇವ್ರ ಹಠ. ಇಲ್ಲ ಆಶ್ಚರ್ಯ ನೋಡಿ, ನೀನೇ ಮದುವೆ ಆಗುವಂತ ಕೇಳ್ತಾರಲ್ಲ, ಸರಿಯಾದದ್ದು. ಯಾಕೆ ಅವನೇ ಗಂಡ, ಪಾಪ ಭೀಷ್ಮರೇ ಗಂಡ, ನಿಜವಾದ ಗಂಡ. ಅವ್ರು ಹೇಳ್ತಾರೆ ಮದುವೆ ಆಗೋದಿಲ್ಲ ಅಂತ ಹೇಳ್ತಾರೆ. ಬ್ರಹ್ಮದೇವರ ಶಾಪ ಹಾಗೆ ಮಾಡಿಸ್ತಾ ಇದೆ ಅವರನ್ನು, ನಾನು ಮದುವೆ ಆಗೋದಿಲ್ಲ ಅಂತ. ಅವರು ಮದುವೆ ಆಗಬೇಕು ಅಂತ, ಇವಳು ಸಾಧ್ಯ ಇಲ್ಲ. ನೀವು ವರ ಯಾಕೆ ಮದುವೆ ಆಗಬಾರ್ದು? ಹೌದು ವರ ನಾನು, ಆದರೆ ಈಗ ವರ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನು ತಂದೆಗೋಸ್ಕರ ಮಾತು ಕೊಟ್ಟಿದ್ದೇನೆ, ಆ ಜನ್ಮ ಬ್ರಹ್ಮಚಾರಿಯಾಗಿರ್ತೇನೆ, ಆಜೀವ ಬ್ರಹ್ಮಚಾರಿಯಾಗಿರ್ತೇನೆ, ಮದುವೆ ಆಗೋದಿಲ್ಲ ಅಂತ ಹೇಳಿದರೆ. ಅದೆಲ್ಲ ಇಲ್ಲ, ನನ್ನ ಮದುವೆ ತಪ್ಪಿಸಿದ್ದಕ್ಕೋಸ್ಕರ ಮದುವೆ ಆಗಿ ಅಂತ ಹೇಳಿದ್ದಾಳೆ. ನಿನ್ನ ಮಾತಿಗೋಸ್ಕರ ನನ್ನ ತಂದೆ ಕೊಟ್ಟ ಮಾತನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ, ಮದುವೆ ಆಗೋದಿಲ್ಲ ಅಂತ ಹಠ ಹಿಡಿದ್ಲಂತೆ. ಎಷ್ಟೋ ಗಲಾಟೆ ಆಯಿತು, ಅವ್ರು ಭರ್ಮ ನಿಂತ್ಕೊಂಡ್ರು ಆಗೋದಿಲ್ಲ ಅಂತ ಹೇಳಿ. ಆಗೋಳು ಏನು ಮಾಡಿಲ್ಲಂತೆ, ನಾನು ಸುಮ್ಮನೆ ಇರೋದಿಲ್ಲ, ನನ್ನ ನ್ಯಾಯ ದೊರೆಸಿಕೊಳ್ಳೇಬೇಕು ನಾನು, ಅದಕ್ಕೆ ನೀವು ಯಾವ ಮಾತು ಕೇಳ್ತೀರೋ ಅವ್ರನ್ನೇ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾಳೆ. ನೀವು ಯಾರ ಮಾತನ್ನು ಕೇಳಬಹುದು ಅವ್ರನ್ನೇ ಕರ್ಕೊಂಡು ಬರ್ತೇನೆ. ನೀವು ಭೀಷ್ಮರು ಪರಶುರಾಮರ ಹತ್ರ ಓದಿದವರು ತಾನೇ, ನಿಮ್ಮ ಗುರುಗಳ ಮುಂದೆ ಚಾಡಿ ಹೇಳ್ತೇನೆ ನಾನು, ಮದುವೆ ಆಗ ಮಾಡ್ತೇನೆ ಅಂತ ಸೀದಾ ಅವ್ರ ಹತ್ರ ಹೊರಟು ಬಿಟ್ಲಂತೆ. ಅವ್ರು ಹೇಳ್ತಾರೆ ಯಾರ ಹತ್ರ ಇರಬೇಕು, ನಾನಂತ ಮದುವೆ ಆಗೋದಿಲ್ಲ ಅಂತ ಹೇಳಿಬಿಟ್ಟಿದ್ದ. ಅಂಬೆ ಅಲ್ಲಿಂದ ಹೊರಟು ಪರಶುರಾಮ ಹತ್ರ ಹೋಗ್ತಾಳೆ, ಸಾಕ್ಷಾತ್ ಭಗವಂತನ ಹತ್ರ ಹೋಗ್ತಾಳೆ. ಆ ದೃಷ್ಟಿಯಿಂದ ಒಳ್ಳೆ ಭಾಗ್ಯಶಾಲಿ ಪಾಪ. ಆದರೆ ಇದು ಮಾತ್ರ ಕೇಳಿದ ರೀತಿ ಮಾತ್ರ ಭಾರಿ ದೊಡ್ಡದೇನೂ ಅಲ್ಲ. ನಾವು ತಿರುಪತಿ ಹತ್ರ ಏನೋ ಕೇಳಿಬಿಡ್ತೇವಲ್ಲ, ಆ ಟೈಪ್ ಬಸ್ ಸಿಗಲಿ ಅಂತ ಕೇಳೋದು, ರೇಸ್ ಹೊಡೀಲಿ ಅಂತ ಇವೆಲ್ಲ ಕೇಳಿದರೆ ಅದು ವೆಂಕಟೇಶ್ದೇವ್ರನ್ನ ಕೇಳೋದು. ಅದೆಲ್ಲ ಕೂಡ ಸರಿಯಾಗಿ ಕೇಳಬೇಕಾಗಿತ್ತು. ಇವಳಿ ಪಾಪ ಭೀಷ್ಮರನ್ನೇ ಮದುವೆ ಆಗ್ತೇವೆ, ಒಳ್ಳೆ ರೀತಿ ಕೇಳಿದರೆ ಪರವಾಗಿಲ್ಲ, ಹಠ ಇವಳಿಗೆ ಅಷ್ಟೇ. ಅವಳು ಗಂಡ ಮದುವೆ ಆಗಬೇಕು ಅಂತಲ್ಲ, ಸ್ವರೂಪದಲ್ಲಿ ಪತಿಪತ್ನಿಯರು ಮದುವೆ ಆಗಬೇಕು ಅಂತ ಕೇಳ್ತಾ ಇಲ್ಲ, ಹಠ. ನನ್ನ ಮದುವೆ ನಿಲ್ಲಿಸಿಬಿಟ್ರಲ್ಲ, ಮದುವೆ ಆಗಬೇಕು ಅವರು. ಪರಶುರಾಮರೇ ನನ್ನ ಉದ್ಧಾರ ಮಾಡಬೇಕು, ಮದುವೆ ಮಾಡಿಸಿ ಅಂತ ಕೇಳಿಲ್ಲ. ಅವರೇನು ಮಾಡಿದಂತ ನಡಿ ಅಂತ ಹೇಳಿದ್ದಾರೆ. ದೇವರ ಒಂದು ಸಂಕಲ್ಪ ಏನು ಗೊತ್ತಾ, ನನ್ನ ಹತ್ರ ಬಂದು ಇಲ್ಲ ಅಂತ ಹೇಳೋದಿಲ್ಲ, ಪರಮಾತ್ಮನ ಸಂಕಲ್ಪ ಅದು. ರಾಮದೇವರು ಹೇಳುತ್ತಾರೆ, ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯ ದದಾಂಬೇತದ್ವ್ರತಂ ಮಮ. ನನ್ನ ಬಳಿಗೆ ಬಂದು ರಕ್ಷಣೆ ಬಯಸಿದರೆ ನಾನು ಇಲ್ಲ ಅಂತ ಹೇಳೋದಿಲ್ಲ. ಇದು ನಮಗೆ ಗೊತ್ತಾಗಿಬಿಟ್ರೆ ವಿಷ್ಣು ಸಹಸ್ರನಾಮ ಇನ್ನೂ ಚೆನ್ನಾಗಿ ಹೇಳಕ್ಕೆ ಬರ್ತದೆ, ದ್ವಾದಶ ಇನ್ನೂ ಭಕ್ತಿಯಿಂದ ಹೇಳೋದಕ್ಕೆ ಬರ್ತದೆ. ದೇವರು ಹೇಳಿದ್ದಾನೆ ನಾನು ಕೈ ಬಿಡೋದಿಲ್ಲ, ಈ ರೀತಿ ಎಷ್ಟು ಜನ ಆಶ್ವಾಸನೆ ಕೊಡ್ತಾರೆ. ಅನನ್ಯಾಸ್ತಿಂತ ಎಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಮ್ಯಹಂ. ಈ ರೀತಿ ಯಾವ ದೇವತೆಗಳು ಆಶ್ವಾಸನೆ ಕೊಟ್ಟಿಲ್ಲ, ಕೊಟ್ಟಿರೋದು ಭಗವಂತ ಒಂದೇ, ಕೃಷ್ಣ ಒಂದೇ, ರಾಮ ನಾರಾಯಣ ಹೊತ್ತಿನ್ಯಾರೂ ಕೊಟ್ಟಿಲ್ಲ. ಆದ್ದರಿಂದ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃಗತಿ. ಈ ಒಂದು ದೃಷ್ಟಿಯಿಂದ ಕೂಡ ನಾವು ಶ್ರೀಹರಿಯನ್ನು ಸರ್ವೋತ್ತಮ ಅಂತ ಕರೀಲೇಬೇಕು. ಕಷ್ಟ ಹೊರಟೇ ಬಿಟ್ಟಂತೆ ಪರಮಾತ್ಮ. ನಮ್ಮ ಜೊತೆಗೆ ಇವತ್ತು ದೇವರು ಬಂದಿಲ್ಲ ಅಂತ ನಾವು ಅಂದ್ಕೊಳ್ಳೋದಾದರೆ ಅದಕ್ಕೆ ಕಾರಣ ದೇವರು ಬಂದಿಲ್ಲ ಅಲ್ಲ, ನಾವು ಬರಹ ಕರೆದಿಲ್ಲ ಅಂತ ಅಷ್ಟೇ ಅರ್ಥನೇ ಹೊರತು ದೇವರು ಬಂದೇ ಬರ್ತಾನೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ ಅಂತ ಹೇಳಿದರೆ ಖಚಿತ ಅದು ದೇವರು ಕಾಪಾಡೋದು. ಪರಶುರಾಮ ಹಿಂದೆ ಹೊರಟ್ರಂತೆ, ಭಕ್ತಿದೆ ನಾ ಮುಂದೆ ನೀನವರ ಹಿಂದೆ ಇದ್ದ ನಡೆಯಮ್ಮ ಹೋಗ್ತೇನೆ ಅಂತ. ಅದು ಹೆಂಗಸು ಕರೆದಿದ್ದಾಳೆ, ಮತ್ತೆ ಕೆಲವರು ಇರ್ತಾರೆ ಗಂಡಸರು ಮಾತ್ರ ದೇವರು ಒಲಿತಾನೆ, ಹೆಂಗಸಿಗೆ ಒಲಿಯೋದಿಲ್ಲ ಅಂತ ಹೇಳ್ತಾರಲ್ಲ, ಅಂಬೆ ಹೆಂಗಸಾಗಿ ಕೇಳಿದ್ದಾಳೆ, ಪರಶುರಾಮರು ಬಂದೇ ಬಿಟ್ಟಿದ್ದಾರೆ. ಆದ್ದರಿಂದ ಇವತ್ತು ಭಗವಂತನ ಆರಾಧನೆಯನ್ನು ಮಾಡಲೇ. ಕೆಲವರೆಲ್ಲ ಅನೇಕರು ಬಂದು ಹೇಳಿದರು, ಯಾರೋ ಹೇಳಿದರು ಹರಿಕಥಾಂಸಾರ ಹೆಂಗಸು ಹೇಳಬಾರದಂತೆ ಅಂತ ಹೇಳಿಬಿಟ್ಟು, ಹರಿಕಥಾ ದೇವ್ರ ನಾಮ ಹೆಂಗಸು ಹೇಳಬಾರದಂತೆ. ಮತ್ತೆ ಹೆಂಗಸರು ಏನು ಹೇಳಬೇಕು, ವೇದ ಹೇಳಾಗಿಲ್ಲ, ಇದನ್ನು ಹೇಳಾಗಿಲ್ಲ, ಸಿನಿಮಾ ಹೇಳಬೇಕಷ್ಟೇ, ಇನ್ನೇನು ಹೇಳಬೇಕಾರಾಗಿದ್ರೆ. ಈ ರೀತಿ ಮಾಡಿ 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 ಇರೋ ಜ್ಞಾನ ಹಾಳು ಮಾಡಿಬಿಡ್ತಾನೆ. ಇದೆಂಥ ಮಾತುಗಳಿವೆಲ್ಲ ಕೂಡ, ಹರಿದಾಸರ ಅವತಾರ ಮಾಡಿದ್ದಾದ್ರೆ ಅದಕ್ಕೋಸ್ಕರ ಎಷ್ಟು ಸಂಸ್ಕಾರ ಉಳಿದಿದೆ ಅವರಿಂದ ಇವತ್ತಿನ ದಿವಸ, ಹರಿದಾಸರಿಂದ ಎಷ್ಟು ತತ್ವಜ್ಞಾನ ಉಳಿದಿದೆ, ಎಷ್ಟು ಜನಕ್ಕೆ ಮಂಗಲವಾಗಿದೆ, ಕಲ್ಯಾಣವಾಗಿದೆ, ಅದನ್ನು ಹೇಳಬಾರದು ಅಂತ ಹೇಳೋದಾದರೆ ಈ ಜನಗಳು ಯಾವ್ದು ಹೇಳಬೇಕು ಅಂತ ಇಷ್ಟಪಡ್ತಾರೆ? ಹಾಗಿದ್ರೆ ತಿಳುವಳಿಕೆನೇ ಇಲ್ಲ, ಹೆಂಗಸರಿಗೂ ದೇವರಿಗೆ ಸಂಬಂಧ ಎಲ್ಲಾನು ಮಾಡಿಬಿಟ್ಟಿದ್ದಾರೆ, ತಪ್ಪದು. ಪರಮಾತ್ಮ ಎಲ್ಲರ ಮಾತನ್ನು ಕೇಳ್ತಾನೆ, ಎಲ್ಲರ ಪ್ರಾರ್ಥನೆಯನ್ನು ಗಮನಿಸ್ತಾನೆ, ಅವ್ರ ಯೋಗ್ಯತಕ್ಕಂಥ ಅನುಗ್ರಹ ಮಾಡಿಯೇ ಮಾಡ್ತಾನೆ. ಈ ಮಾತ್ರ ಹೆಡದೆ ಹೋದರೆ ದೇವರು ಒಂದು ಕೋಮಿಗೋ ಒಂದು ವರ್ಗಕ್ಕೋ ಮೀಸಲಾಗ್ತಾನೆ. ದೇವರು ಹಾಗಲ್ಲ, ವಿಶ್ವದ ಸ್ವಾಮಿ ಪರಮಾತ್ಮ. ಯಾರು ಬೇಕ ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವ, ಭಕ್ತರನ್ನೆಲ್ಲ ಪರಮಾತ್ಮ ಸ್ವಾಗತ ಮಾಡ್ತಾನಾದ್ರಿಂದ ಇಲ್ಲಿ ಹೆಣ್ಣು ಗಂಡು ಅದು ಇದು ಗಜೇಂದ್ರ ಯಾವ ಹೆಣ್ಣು ಯಾವ ಗಂಡು ಪ್ರಾಣಿ ಆತ ಆನೆ, ಅವೆಲ್ಲ ಉದ್ಧಾರ ಮಾಡಿಲ್ವೇನು? ಗೋಪಿಕಾಸ್ತ್ರೀಯರು ಹೆಣ್ಣ ಗಂಡ ಯೋಚನೆ ಮಾಡಿ, ಅವ್ರು ಉದ್ಧಾರ ಮಾಡಿಲ್ವ ಪರಮಾತ್ಮ? ಆದ್ದರಿಂದ ಹೆಂಗಸರಿಗೆ ದೇವರು ಸಿಗೋದಿಲ್ಲ ಅನ್ನೋ ಮಾತು ತಪ್ಪದು. ಭಕ್ತಿಯಿಂದ ಕರೆದ್ರೆ ಸಿಕ್ಕೇ ಸಿಗ್ತಾನೆ. ಅದರ ಫಲ ಪರಶುರಾಮದೇವರ ಜೊತೆಗೆ ಬಂದರು ಭೀಷ್ಮರು. ಗುರುಗಳೇ ಬಂದಿದ್ದಾರೆ, ಎಷ್ಟು ಖುಷಿ ಆಯಿತು ಗೊತ್ತ ಅವರಿಗೆ. ಆಚಾರ್ಯ ದೇವೋಭವ, ಅಷ್ಟು ದಿವಸ ಅವ್ರ ಹತ್ರ ತಾವು ಹೋಗಿ ಓದಿದರೆ ಇವತ್ತು ತಮ್ಮ ಹತ್ರ ಅವರೇ ಬಂದಿದ್ದಾರೆ. ಆನಂದವೇ ಆನಂದ. ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ, ಅರ್ಘ್ಯ ಪಾದ್ಯ ಆಚೆ ಎಲ್ಲ ರೀತಿ ಪೂಜೆಯನ್ನು ಮಾಡ್ತಾರೆ, ಉನ್ನತ ಆಸರದ ಮೇಲೆ ಕೂಡಿಸ್ತಾರೆ, ಭಕ್ತಿಯಿಂದ ನಡ್ಕೊಡುತ್ತಾರೆ. ಆಗ ಪರಶುರಾಮದೇವರು ಹೇಳುತ್ತಾರೆ, ಭೀಷ್ಮರೇ ನೀವು ಎರಡರಲ್ಲಿ ಏನು ಮಾಡ್ತೀರಿ ಹೇಳಿ. ಈಗ ಇವಳು ನಿಮ್ಮ ಮದುವೆ ಆಗಬೇಕಂತೆ, ಇವಳು ಮದುವೆ ಆಗ್ತೀರೋ ನನ್ನ ಜೊತೆ ಯುದ್ಧ ಮಾಡ್ತಿರೋ ಅಂತ ಕೇಳುತ್ತಾರೆ. ಸುಮ್ಮನೆ ಮದುವೆ ಆಗುವಂತ ಕೇಳಬಾರದೆ. ನೀವು ಕಾಫಿ ಕುಡಿದ್ರೆ ಟೀ ಎರಡೆರಡು ಚಾಯ್ ಸಾಕಿ ಮಧ್ಯೆ ಇವತ್ತಿನ ದಿವಸ ಬೇಕಾಶ್ ಊಟ ಏನಾದ್ರು ತಗೋತಿರೋ ಉಪವಾಸ ಮಾಡ್ತಿರೋ ಅಂತ ಕೇಳಿದಾಗ ನಮ್ಮಿಂದ ಲೈಟಾಗಿ ತಗೋತೀವಿ ಅಂತ ಹೇಳೇ ಬಿಡ್ತಾರೆ. ಬಿಡೋದಿಲ್ಲ, ಉಪವಾಸ ಮಾಡಿದೆ ಅಂದ್ರೆ ಸ್ಟೆಪ್ಪು ಮಾಡ್ತಾರೆ, ಮಾಡ್ತಿರೋ ಬಿಡ್ತಿರೋ ಅಂದ್ರೆ ಸಾಮಾನ್ಯ ಇಲ್ಲ ಅಂತ ಹೇಳೋದೇ ಪದ್ಧತಿ. ಪರಶುರಾಮದೇವರು ಅವ್ರ ಯೋಗ್ಯತೆ ಹೊರಗೆ ಹಾಕ್ಲಿಕ್ಕೆ ಮಾತಾಡ್ತಾರೆ. ಪರಶುರಾಮದೇವರ ದೌರ್ಬಲ್ಯ ಇದೆ, ಅದು ಅವ್ರು ಪರೀಕ್ಷೆ ಮಾಡ್ತಾ ಇದ್ದಾರೆ. ನನ್ನ ಜೊತೆ ಯುದ್ಧ ಮಾಡ್ತಿರೋ, ನೀವೀಗ ಇವಳನ್ನು ಮದುವೆ ಆಗ್ತಿರೋ? ತಕ್ಷಣ ಅವ್ರು ಹೇಳ್ತಾರೆ, ಸ್ವಾಮಿ ಯುದ್ಧನೇ ಮಾಡ್ತೇನೆ ಅಂತ ಹೇಳಿದ್ರಂತೆ. ಏನು ಆಶ್ಚರ್ಯ, ಭೀಷ್ಮರು ನಿಜವಾದ ಜೀವನದಲ್ಲಿ ಭೀಷ್ಮರ ದೊಡ್ಡ ಸೋಲು ಅಂದರೆ ಇದು. ನೋಡೋದಕ್ಕೇನಿಸುತ್ತೆ ನಮಗೆ, ಭಾರಿ ದೊಡ್ಡ ದೀಕ್ಷೆ ಅವರದು, ತಂದೆಗೆ ಮಾತು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಮದುವೆ ಆಗೋದಿಲ್ಲ, ಗುರುವಿನ ಯುದ್ಧ ಮಾಡೋದಕ್ಕೂ ತಯಾರಾಗಿದ್ದಾರೆ ಅಂತ ಹೊಗಳೋರು ಹೊಗಳಿಬಿಡ್ತಾರೆ ಆ ಥರ. ಆದರೆ ಯೋಚನೆ ಮಾಡಬೇಕು, ಮನುಷ್ಯರಿಗೆ ಜೀವನದಲ್ಲಿ ಅತ್ಯಂತ ದೊಡ್ಡದಾದ ಗುರಿಗಳು ಅಂದರೆ ಎರಡೇ, ಒಂದು ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ, ದೇವರಿಗೆ ಸದಾ ಶರಣು. ಗುರುಗಳ ಆಜ್ಞೆಗೆ ಮತ್ತೊಂದು ಮಾತೇ ಇಲ್ಲ. ಯಾವ ಸಾವಿರ ಪ್ರತಿಜ್ಞೆ ಮಾಡಿರಿ ನೀವೀಗ, ಗುರುಗಳು ಹೇಳಿದ್ಮೇಲೆ ಅದಕ್ಕೆ ಬೇರೆ ಮಾತೇ ಇಲ್ಲ, ಎಲ್ಲ ಪ್ರತಿಜ್ಞೆಗಳು ಕ್ಯಾನ್ಸಲ್ ಅಲ್ಲಿ. ಇವತ್ತು ಗುರುಗಳು ಮಾತು ಅಂದರೆ ಗುರುಗಳು ಮಾತೇನೆ. ಸೈನಿಕ ಯುದ್ಧದಲ್ಲಿ ಇರ್ತಾನೆ ಪಾಪ, ಊರಿ ಮದುವೆಗೋಸ್ಕರ ಬಂದಿರ್ತಾನೆ, ವಾರ್ ಸ್ಟಾರ್ಟ್ ಇಮಿಡಿಯೇಟ್ಲಿ, ಬೇರೆ ಮಾತೇ ಇಲ್ಲ, ಹೋಗೋದ ವಾಪಸ್ ಅಷ್ಟೇ. ಇನ್ನೇ ಆ ಮುಹೂರ್ತ ಏನು ನೋಡಾಗಿಲ್ಲೇ ಇಲ್ಲ, ಇಮ್ಮಿಡಿಯೇಟ್ ವಾಪಸ್ ಹೋಗಲೇಬೇಕು ಅವರು. ರಾವ್ ಕಾಲ ಗುಳಿಕ ಕಾಲ ಇಲ್ಲ, ಮದುವೆ ಆಗಿದೆ ಇಲ್ಲ, ಟ್ರೈನ್ ಸಿಗಲಿಲ್ಲ, ಬಸ್ ಸಿಗಲಿ, ಏನಿಲ್ಲ, ಇಮ್ಮೆ ಟಾಪ್ ಪ್ರಯಾರಿಟಿ ಕೊಟ್ಟು ಹೋಗಬೇಕು ಅವರು. ಇವತ್ತು ನಾವು ದೇಶಕ್ಕೆ ಎಷ್ಟು ನಿಷ್ಠರಾಗಿರೋದಾದರೆ ದೇವರಿಗೆ ಎಷ್ಟು ನಿಷ್ಠರಾಗಿರಬೇಕು. ದೇವರನ್ನು ಕಾಣದಾದರೆ ಎಲ್ಲಿ? ಆಚಾರ್ಯ ದೇವೋಭವ ನೋಡಿ, ಮೊದಲು ಮಾತೃದೇವೋಭವ, ಆಮೇಲೆ ಪಿತೃದೇವೋಭವ, ಆಮೇಲೆ ಆಚಾರ್ಯ ದೇವೋಭವ, ಇನ್ನೂ ಜಾಸ್ತಿ ಸನ್ನಿಧಾನ ಇರುತ್ತೆ ಗುರುಗಳಲ್ಲಿ. ತಂದೆ ತಾಯಿಗಳಿಂದ ಜಾಸ್ತಿ ಸನ್ನಿಧಾನ, ಆದ್ದರಿಂದ ವಿನಾಯಿತಿಯೇ ಇಲ್ಲ. ಅವ್ರೇನು ಮಾಡಬೇಕಾಗಿತ್ತು? ಓ ಒಳ್ಳೆ ಫಜಿತಿ ಬಂತಲ್ಲ ಈಗ, ಸ್ವಾಮಿ ನೀವೇ ಹೇಳಿ ಹೇಳಿ ನನಗೀಗ, ನಾ ತಂದೆಗೋಸ್ಕರ ಮಾತು ಕೊಟ್ಟಿದ್ದೇನೆ, ಗುರುಗಳಾಗಿ ನೀವು ಹೇಳ್ತಾ ಇದ್ದೀರಿ, ನಾನು ಹೇಳಿ ಅಂತ ಕೇಳ್ಬೋದಲ್ಲ, ಗುರುಗಳಿರೋದೇ ಅದಕ್ಕೋಸ್ಕರ. ಮತ್ತೆ ಡಿಸ್ಟರಿ ಇಟ್ಕೊಂಡು ನಾವು ವರ್ಡ್ ಯೋಚನೆ ಮಾಡ್ತಾ ಕೂತ್ರೆ ಏನು ಮಾಡಬೇಕು ಇದಕ್ಕೆ? ಡಿಸ್ಟರಿ ಮನೆಯಲ್ಲಿದೆ, ಡಿಫಿಕಲ್ಟ್ ವರ್ಡ್ ಇದೆ, ಯೋಚನೆ ಮಾಡ್ತಾ ಆಕಾಶ ನೋಡ್ತಾ ಕೂತ್ರೆ ಡಿಸ್ಟರಿ ತೆಗೆದ್ರಬೋದಾಯ್ತು. ಪಕ್ಕದಲ್ಲಿ ಡಾಕ್ಟರ್ ಇದ್ದಾನೆ, ರೋಗ ಇದೆ, ಕೇಳೋದು ಬಿಟ್ಬಿಟ್ಟು ಪೇಚಾಡ್ತಾ ಕೂತ್ರೆ ಏನು ಮಾಡಬೇಕು ಅದಕ್ಕೆ? ಗುರುಗಳೇ ಇದ್ದಾರೆ, ಅಂತಿಂಥ ಗುರುಗಳಲ್ಲ, ವಿಶ್ವದ ಗುರುಗಳು ಅವರು, ಪರಶುರಾಮದೇವರು. ಅಂಥವ್ರು ಇದ್ದ ಕಾಲಕ್ಕೆ ನಿಮ್ಮ ಮಾತು ಕೇಳ್ತೇನೆ ಅಂತ ಹೇಳೋದು ನಂಬರ್ ಒನ್ ಬೇಡ. ಸ್ವಾಮಿ ನೀವೇ ಹೇಳಿ ಏನು ಮಾಡಲಿ ಅಂತ ಕೇಳ್ಬೋದಲ್ಲ, ಕೇಳಲಿಲ್ಲ, ಯುದ್ಧನೇ ಮಾಡ್ತೀನಿ ಅಂತ ಅರ್ಸ್ಕೊಂಡು ಬಿಡ್ತಾರೆ ಅಂದ್ರೆ ಇಷ್ಟ ಭೀಷ್ಮರ ಲಿಮಿಟೇಷನ್ ತೋರಿಸ್ತಕ್ಕಂಥ ಭಾಗ ಇತ್ತು ಆಚಾರ. ಅದಕ್ಕೆ ಹೇಳ್ತಾರೆ, ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದೃಕೋದರ, ಭೀಮ ದ್ರೌಪದಿಯರಂತೆ ಉಳಿದವರು ಯಾರೂ ಮಹಾಭಾರತದಲ್ಲಿ ಧರ್ಮನಿಷ್ಠೆ ಉಳಿಸಿಕೊಳ್ಳಿಲ್ಲ ಅಂತ ಹೇಳಿದ್ದಾರೆ. ಒಮ್ಮೊಮ್ಮೆ ಧರ್ಮ ತಪ್ಪಿದವರು ಬೇರೆ, ಯಾವಾಗಲೂ ಧರ್ಮ ತಪ್ಪಲಿಲ್ಲ, ಒಮ್ಮೊಮ್ಮೆ ಧರ್ಮ ತಪ್ಪಿದ್ದಾರೆ, ಭೀಷ್ಮರು ಧರ್ಮ ತಪ್ಪಿದ್ದಾರೆ, ಆದರೆ ಭೀಮ ದ್ರೌಪದಿಯರು ಮಾತ್ರ ಎಂದೆಂದೂ ಧರ್ಮ ತಪ್ಪಿಲ್ಲ. ಅದನ್ನು ಯೋಚನೆ ಮಾಡಲಿಕ್ಕಿದೆಲ್ಲ ನಮಗೆ ಬೇಕು. ಈ ಥರ ಯೋಚನೆ ಮಾಡಿದರೆ ಭೀಮಸೇನರ ಪಾತ್ರ ತುಂಬ ದೊಡ್ಡದಾಗಿ ಕಾಣುತ್ತೆ, ನಮ್ಮ ಹಿಮಾಲಯ ದೊಡ್ಡದಾಗಿ ಕಾಣುತ್ತೆ, ಅಲ್ಲಿ ಬೇರೆ ಬೆಟ್ಟ ನೋಡಿ ಇನ್ನೂ ದೊಡ್ಡದಾಗಿ ಕಾಣುತ್ತೆ, ವಿಂಧ್ಯ ಪರ್ವತ ಹಿಮಾಲಯ ನೋಡಿ ಇನ್ನೂ ದೊಡ್ಡದು ಕಾಣುತ್ತೆ, ವಿಂಧ್ಯ ಚಾಮುಂಡಿ ಬೆಟ್ಟ ಅದನ್ನು ನೋಡಿ ತುಂಬ ದೊಡ್ಡದಾಗಿ ಕಾಣುತ್ತೆ. ಅದನ್ನು ಕಂಪೇರ್ ಮಾಡಿದಷ್ಟು ಕೂಡ ಧರ್ಮ ಪ್ರಜ್ಞೆ ಜಾಸ್ತಿ ಆಗ್ತದೆ, ಯಾರ್ಯಾರ ಬಗ್ಗೆ ಏನೇನಿದೆ ಅನ್ನೋ ವಿಚಾರ ನಮಗೆ ಬರ್ತದೆ. ಇಲ್ಲಿ ಭೀಷ್ಮರು ದಾರಿ ತಪ್ಪಿದ ಜಾಗ ಇದೆ, ಯುದ್ಧನೇ ಮಾಡ್ತೇನೆ ಅಂತ ಆರಿಸ್ಕೊಂಡು ಬಿಟ್ಟಿರುತ್ತೆ. ಆ ಹೇಳಬೇಕಾಗಿತ್ತು, ಸ್ವಾಮಿ ನಿಮ್ಮ ಮೇಲೆ ಯುದ್ಧ ಮಾಡೋದ, ನಾನೀಗ ನನ್ನ ತಂದೆ ಕೊಟ್ಟ ಮಾತು ಹೋದರೂ ಪರವಾಗಿಲ್ಲ, ಯಾವ ಮಾತು ಹೋದರೂ ಪರವಾಗಿಲ್ಲ, ನಿಮ್ಮ ಮೇಲೆ ಮಾತ್ರ ಯುದ್ಧ ಮಾಡೋದಿಲ್ಲ ಅನ್ನೋ ಅಂತ ಹೇಳಬೇಕಾಗಿತ್ತು. ಅದನ್ನು ಬಿಟ್ಟು ಯುದ್ಧನೇ ಮಾಡ್ತೀನಿ ಅಂತ ಹೇಳಿಬಿಟ್ರಂತೆ. ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಮಕ್ಕಳು ತಂದೆ ಜಗಳ ಆಗಿಬಿಡ್ತಾರೆ, ಅದೇ ನ್ಯಾಚುರಲ್, ಇವತ್ತಿಂದ ಸ್ಥಿರ ಹೊಸ್ತಲ್ವೇ ಅಲ್ಲ. ಆ ಮದುವೆ ಆದಮೇಲಂತೂ ಸಾಮಾನ್ಯ ಗಲಾಟೆ ಇದ್ದಿದ್ದೆ ಅದು, ಹೊತ್ತು ನಾನು ಬೇರೆ ಏನು ಮಾಡ್ತೇನೆ, ಹೊರಗೆ ಹೋಗ್ತೇನೆ, ಹೊರಟೇ ಬಿಡ್ತಾನೆ ಹೆಂಡ್ತಿನ ಕರ್ಕೊಂಡ್ಬಿಟ್ಟು, ಅವ್ರ ತಾಯಿ ಅಡ್ಡ ಬಂದು ಕೂತ್ ಬಿಡ್ತಾಳೆ, ನೀನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನೀನು ನಾನು ತುಳ್ಕೊಂಡು ಬೇಕಾದ್ರೆ ಹೋಗು ಅಂತ ಹೇಳಿದರೆ ಎಂಥ ಕೆಟ್ಟ ಮಗನು ಕೂಡ ಸ್ವಲ್ಪ ಈ ಕಡೆ ಬರ್ತಾನೆ, ಈ ಕಡೆ ಬಂದು ಓಡೋಗ್ಬಿಡ್ತಾನೆ ಬೇಕಾದ್ರೆ ಅವ್ರು ಈ ಕಡೆ ಬಂದ ಮೇಲೆ, ಆಗ ತುಳ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ತಾಯಿನ ಹೇಗೆ ತುಳಿಯೋದು ಈ ಮಧ್ಯೆ, ಬಹಳ ಕಷ್ಟ ಅದು. ಒಂದು ಈ ಮಾತನ್ನು ಯೋಚನೆ ಮಾಡಿದರೆ ಅಮ್ಮ ನೀನು ತುಳಿತೇನೆ ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ ಇಲ್ವೋ, ಹಾಗೆ ಸಾಧ್ಯ ಆಗಬಾರ್ದಾಗಿತ್ತು. ಆದರೆ ಭೀಷ್ಮರಿಗೆ ಏನಾಗಿದೆಯಂತೆ, ಅವತ್ತಿನ ದಿವಸ ಅವರಿಗೆ ವಿಚಿತ್ರವಾದ ಮೋಹ ಬಂತು. ಅದಕ್ಕೆ ಪ್ರಾರಬ್ಧ ಕರ್ಮ ಅಂತ ಕರೀತಾರೆ. ಅದರ ಪ್ರಭಾವದಿಂದ ಮಹಾಭಾರತದಲ್ಲಿ ಹೇಳ್ತಾರೆ, ನೀವು 1000 ತಪ್ಪು ಮಾಡಿ ಒಂದು ಗುಣ ನಿಮ್ಮ ಮೇಲೆ ಕೆತ್ತಿಬಿಡುತ್ತೆ ಅಂತ ಹೇಳ್ತಾರೆ. ಗುರುಣಾಂ ಯೋನಹಂ ವಾದಿ ಕರೋತ್ಯಾಜ್ಞಾ ಮತಂದ್ರಿತ ನತಸ್ಮಾತ್ ಸರ್ವಮರ್ತೇಶು ವಿದ್ಯತೆ ಪುಣ್ಯಕೃತ್ತಮಃ. ಗುರುಗಳ ಮುಂದೆ ನಾನು ಅಂತ ಅಹಂಕಾರ ತೋರಿಸಬಾರದು. ಕರೋತ್ಯಾಜ್ಞಾ ಮತಂದ್ರಿತ, ಅವರ ಆದೇಶವನ್ನು ಕಣ್ಣು ಮುಚ್ಚಿಕೊಂಡು ನೆರವೇರಿಸಬೇಕು. ಹೀಗೆ ಮಾಡಿದರೆ ಅವನ ಸಮಾನ ಪುಣ್ಯವಂತನೇ ಲೋಕದೊಳಗೆ ಇಲ್ಲ ಅಂತ ತಿಳ್ಕೊಂಬಿಡಿ ಅಂತ ಹೇಳ್ತಾರೆ. ನತಸ್ಮಾತ್ ಸರ್ವಮರ್ತೇಶು ವಿದ್ಯತೆ ಪುಣ್ಯಕೃತ್ತಮಃ, ಅವನಂತ ಪುಣ್ಯಶಾಲಿಯೇ ಇಲ್ಲ ಅಂತ ಹೇಳ್ತಾರೆ. ಒಬ್ಬ ಶಿಷ್ಯನಿಗೆ ಅದಕ್ಕಿಂತ ಒಂದು ದೊಡ್ಡ ಯೋಗ ಇಲ್ಲ, ಅದನ್ನು ಕಳ್ಕೊಂಡ್ಬಿಡ್ತಾರೆ ಭೀಷ್ಮರು. ಯುದ್ಧನೇ ಮಾಡ್ತೀನಿ ಅಂತ ಹೇಳಿದ್ರಂತೆ ಪರಶುರಾಮ ಹೇಳಿದ್ರು. ಹಾಗಿದ್ರೆ ಸರಿ, ಯುದ್ಧಕ್ಕೆ ಬನ್ನಿ. ಪರೀಕ್ಷೆಯಲ್ಲಿ ಭೀಷ್ಮರು ಸೋತ್ರು, ಈಗ ಯುದ್ಧದಲ್ಲಿ ಸೋಲೋದು ಆಮೇಲೆ, ಈ ಮಾತಲ್ಲೇ ಮೊದಲು ಸೋತಾಗಲೆಕ್ಕ ಅವರೀಗ. ಯುದ್ಧ ಶುರುವಾಯ್ತು, ದೊಡ್ಡಮ್ಮಾಂಬೆ ಯುದ್ಧ ಮಾಡ್ತೀನೋ ನಿನಗೋಸ್ಕರ ಈಗ ಅಂತೇಳಿ ಶುರು ಮಾಡಿದರು. ಈ ಕಡೆ ಭೀಷ್ಮರು, ಆ ಕಡೆ ಪರಶುರಾಮರು, ಯುದ್ಧ ಶುರುವಾಯಿತು. ಎಲ್ಲೋ ನಡೆದ ಯುದ್ಧ ಅಲ್ಲ ಅದು, ಕುರುಕ್ಷೇತ್ರದಲ್ಲಿ ನಡೆದ ಯುದ್ಧ. ಅನೇಕರಿಗೆ ಒಂದು ಆಶ್ಚರ್ಯ, ಚಿತ್ರಾಂಗದ ಯುದ್ಧ ನಡೀತು ನಿನ್ನೆ ಹೇಳಿದನಲ್ಲ, ಅದನ್ನು ಕುರುಕ್ಷೇತ್ರದಲ್ಲಿ ನಡೆದ ಯುದ್ಧ ಅದು. ಒಂದು ಕುರುಕ್ಷೇತ್ರ ಅನೇಕ ಯುದ್ಧಗಳನ್ನು ಕಂಡಂಥ ಒಂದು ವಿಶಿಷ್ಟವಾದ ರಣರಂಗ, ಅದರಲ್ಲೇ ಕೌರವ ಪಾಂಡವ ಯುದ್ಧನೂ ನಡೀತು. ಅದು ದಾಖಲೆಯಾಗಿದ್ದು ವಿಶೇಷ. ಇವರಿಬ್ಬರ ಯುದ್ಧ ನಡೀತಂತೆ, ಯುದ್ಧ ಪ್ರಾರಂಭವಾಗ್ತಾ ಇದೆ. ಜನ ಇಲ್ಲಿ ಸಾಕಷ್ಟು ತಪ್ಪು ತಪ್ಪಾಗಿ ಕೇಳಿಬಿಟ್ಟಿರ್ತಾರೆ. ಭೀಷ್ಮರು ಪರಶುರಾಮರು ಯುದ್ಧ ಮಾಡಿದರು, ಪಾಪ ಪರಶುರಾಮರು ಸೋತುಬಿಟ್ರು, ಅವರ ಗರ್ಭಭಂಗ ಆಗೋಯಿತು ಅಂತ ಕತೆ ತೆಗೆದು ಬಿಡ್ತಾರೆ. ಈ ಕಥೆನ ಅರಿಕತೆ ಮಾಡಿಬಿಡ್ತಾರೆ ಒಂದು ಗಂಟೆ. ಪರಶುರಾಮ ಗರ್ಭಭಂಗ ಅಂತ ಟೈಟಲ್ ಅದಕ್ಕೆ. ರಾಮಾಯಣದಲ್ಲಿ ಒಂದು ಪರಶುರಾಮ ಗರ್ಭಭಂಗ, ರಾಮದೇವರು ಪರಶುರಾಮರಿಗೆ ಯುದ್ಧ ಆಯಿತು, ರಾಮದೇವರಿಗೆ ಅಂದರೆ ಪರಶುರಾಮ ಸೋತೋಗಿಬಿಟ್ರು ಅಂತ ಹೇಳಿಬಿಟ್ಟು ಹೇಳಿದ್ದು ಜನ ಚಪ್ಪಾಳಿ ಹಾಕಿದ್ದೆ. ಪರಶುರಾಮಕ್ಕೆ ಅಯ್ಯೋ ಪಾಪ ಅಂಬ ಮಾಡಿಬಿಡ್ತಾರೆ ಅವರನ್ನು. ಏನು ಅನ್ಯಾಯ, ಪರಶುರಾಮ ಯಾರು, ರಾಮ ಯಾರು, ಇಬ್ಬರು ಒಂದು ಏನು ಸೋಲೋದು ಏನು ಗೆಲ್ಲದು ಈ ಮಧ್ಯೆ. ಮತ್ಸ್ಯ ಕೂರ್ಮಃ ವರಾಹಶ್ಚ ನಾರಸಿಂಹೋಥ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಕೀತಿ ತೇ ದಶ. ದಶಾವತಾರಗಳಲ್ಲಿ ಪರಶುರಾಮ ರೂಪನೂ ಇದೆ, ರಾಮರೂಪನೂ ಇದೆ. ಎರಡು ಹೊಡೆದಾಡೋದು ಅಂದ್ರೇನು, ಸೋಲೋದು ಅಂದ್ರೇನು, ಗೆಲ್ಲೋದು ಅಂದ್ರೆ ಏನು ಅರ್ಥ ಇದೆ ಅದಕ್ಕೆ? ಅದು ಅಸುರ ಮೋಹನಕ್ಕೆ ಮಾಡಿದ ಕಥೆಯೇ ಹೊರತು ನಿಜವಾಗಲೂ ಪರಶುರಾಮದೇವರು ಸೋತಿದ್ದಲ್ಲ. ಅವ್ರ ಹೆಸರು ಹೇಳಿದವರು ಸೋಲೋದಿಲ್ಲ. ಜಿತಂತೆ ಪುಂಡರೀಕಾಕ್ಷ ಜಿತಂತೆ ವಿಶ್ವಭಾವನ, ಇದು ಪ್ರತಿನಿತ್ಯ ಜಿತಂತೆ ಸ್ತೋತ್ರ ಹೇಳ್ತಕ್ಕಂಥ ಮಾತಿತ್ತು. ಸೋಲಿಲ್ಲದವನು ಪರಮಾತ್ಮ, ವಶೀ ವಶೇ ನಕಶ್ಯಾಪಿ ಯೋಜಿತೋ ವಿಜಿತಾಖಿಲ ಸರ್ವಕರ್ತಾ ನ ಕ್ರಿಯತೆ ತಂ ನಮಾಮಿ ರಮಾಪತಿಂ. ಇದೆಲ್ಲ ಗೊತ್ತಿದ್ದವರಿಗೆ ದೇವರಿಗೆ ಸೋಲು ಒಂದು ಅರ್ಥ ಇಲ್ಲ ಅಂತೂ ನಮ್ಮ ಜನ. ರಾಮಾಯಣದಲ್ಲಿ ಪರಶುರಾಮ ಗರ್ಭಭಂಗ ಅಲ್ಲಿ, ಇಲ್ಲಿ ಪರಶುರಾಮ ಗರ್ಭಭಂಗ ಇಲ್ಲಿ. ಇಲ್ಲಿ ಭೀಷ್ಮರ ಜೊತೆಗೆ ಸೋಲು, ಏನು ಮಾಡಬೇಕು ಇದಕ್ಕೆ? ಯಾವ ಶಿಷ್ಯ ಗೆದ್ದ ಗುರು ಸೋತ ಅಂತ ಹೇಳಿಬಿಟ್ಟು ಏನೇನೋ ಮಾಡಿಬಿಡ್ತಾರೆ. ವಸ್ತುಸ್ಥಿತಿ ಯಾರಿಗೂ ಗೊತ್ತೇ ಇಲ್ಲ. ಅದಕ್ಕೆ ಮಹಾಭಾರತ ಸರಿಯಾಗಿ ಕೇಳದೆ ಹೋದರೆ ಎಷ್ಟು ಅನರ್ಥವಾಗುತ್ತೆ ಅಂತೇಳಿ ಸಾಕ್ಷಿ ಇದು. ದೇವರು ಸೋತ ಅಂತ ಹೇಳೋದಾದರೆ ಯಾರು ಗೆಲ್ತಾರೆ ಹಾಗಿದ್ದಾರೆ ಜಗತ್ತಿನೊಳಗೆ? ದೇವರೇ ಸೋಲೋದಾದರೆ ಗೆಲ್ಲೋದು ಯಾರು? ಈ ಮಾತನ್ನು ಸ್ವಲ್ಪ ಯೋಚನೆ ಮಾಡಬಾರ್ದೇನು. ಅಲ್ಲಿ ವಸ್ತುಸ್ಥಿತಿ ಏನಾಯಿತು ಅಂತ ಮಹಾಭಾರತ ನೋಡಿದರೆ ಮಾತ್ರ ಗೊತ್ತಾಗೋದು. ಮಹಾಭಾರತ ನೋಡಿ ಸೋಲು ಗೆಲುವಿನ ವಿವೇಕ ನಮಗೆ ಆಗ ಅರ್ಥ ಆಗ್ತದೆ. ಮಹಾಭಾರತದಲ್ಲಿ ಹೇಳ್ತಾರೆ, ಇನ್ನು ಯುದ್ಧ ಶುರುವಾಗಬೇಕು, ಭೀಷ್ಮ ಪರಿಸರ ಬರಬೇಕು, ಇನ್ನೇನು ಯುದ್ಧ ಪ್ರಾರಂಭವಾಗಬೇಕು. ಅಷ್ಟೊತ್ತಿಗೆ ಸರಿಯಾಗಿ ಏನಾಯ್ತಂತೆ, ಭೀಷ್ಮರು ರಥದಿಂದ ಕೆಳಗಿಡಿತಾರೆ. ರಥದಿಂದ ಕೆಳಗಿಳಿದು ಬಿಟ್ಟು ತಮ್ಮ ಕವಚವನ್ನು ಬಿಚ್ಚಿಡ್ತಾರೆ, ಕಿರೀಟವನ್ನು ತೆಗೆದಿಡ್ತಾರೆ.